ಸಹ ಮುಕುಂದೈವೇದ್ಯ ಕುತಃ ಐಶ್ವರ್ಯಾದಿ ಷಟ್ಗುಣ ಸಂಪನ್ನನಾದವನು ಮುಕುಂದನೇ ಅಂತ ಹೇಗೆ ಹೇಳ್ತೀರಿ? ನಚ ರೂಢಾರ್ಥ ತ್ಯಾಗೆ ಬಾಧಕಾಭಾವ. ಇವತ್ತು ರೂಢಾರ್ಥ ತ್ಯಾಗೆ ಬಾಧಕ ಇಲ್ಲ ಆದ್ರಿಂದ ಅಂತ ಹೇಳೋಗಿಲ್ಲ ನೀವು. ಯಾತಕ್ಕೆ ಬಾಧಕ ಕಲ್ಪನಾಯ ಸರ್ವತ್ರ ಸುಲಭತ್ವ. ಬಾಧಕ ಏನು ದೊಡ್ಡ ಹೇಗೋತಂತ ಹಾಕ್ಬಿಡುವುದೇ, ದೊಡ್ಡ ವಿಚಾರ ಅಲ್ಲ. ಬಾಧಕ ಇಲ್ಲವದೇ ದೊಡ್ಡ ಕಾರಣ ಅಲ್ಲ ಅಂತ ಹೇಳ್ತಾರೆ. ನಚ ರೂಢಾರ್ಥ ತ್ಯಾಗೆ ಬಾಧಕಾಭಾವ ಬಾಧಕ ಕಲ್ಪನಾಯ ಸರ್ವತ್ರ ಸುಲಭತ್ವಾದಿತ್ಯತೋ ಅಂಗೀಕೃತ್ಯಾಪಿ ಬಾಧಕ ಸಮಾಧಾನ ಮಾಹ ಮುಕುಂದಾದಿ. ಮೊದಲೇದಾಗ ಒಪ್ಪಲೇಬೇಕಾಗಿಲ್ಲ ಅವು ಪ್ರಶ್ನೆನ. ಹೇಗೆ ಬಾಧಕ ಸುಮ್ಮನೆ ಇರ್ಬೋದು ಅಂತ ಹೇಳಿದರೆ ಏನೇನು ಹೇಳಬೇಕಾಗುತ್ತೆ? ಅದೇನು ದೊಡ್ಡದಲ್ಲ. ಇಂದು ಒಂದು ದಿವಸ ರೈಲ್ ಲೇಟ್ ಆಗಿತ್ತು, ಮರು ದಿವಸ ಲೇಟ್ ಆಗಲಿಬೇಕು, ನಿಯಮ ಏನೂ ಇಲ್ಲ. ಗೊತ್ತಾಯ್ತಾ? ಈಗ ಹೋದ್ರೆ ಇವನು ಲಾಸ್ಟ್ ಮಾಡ್ಕೊಳ್ಳೋದು ಇವನೇ. ಆ ಬಾರಿ ತಲೆ ರಟ್ಟಿ ಹೊಡೆದು ಹೋದ್ರೆ ಏನಾಗುತ್ತೆ ಕೊನೆಗೆ? ಹೋದರೆ ಬಾಯ್ ಬಾಯ್ ಬಿಡ್ಕೋಬೇಕು, ಏನು ಅರ್ಥ ಇಲ್ಲ ಅದರೊಳಗೆ. ಆದರೂ ಕೂಡ ಏನು ಮಾಡ್ತೀರ ಬೇಗ? ಅಂಗೀಕೃತ್ಯ. ಆಯ್ತಪ್ಪ, ನಿಮಗೆ ಯೋಗ ಶಬ್ದದಿಂದ ಯಾರಾದ್ರು ಆಗ್ಬೋದು ಸಂಶಯ ಇದೆಯಾ? ಅದು ಉತ್ತರ ಕೊಡ್ತೇವೆ ನೋಡು ಅಂತ ಹೇಳ್ತಾರೆ. ಏನು ಉತ್ತರ? ಐಶ್ವರ್ಯಾದಿ ಗುಣವಾನ್ಹಿ ಭಗವತ್ ಪದಾರ್ಥತೆಯ ಭವತಾ ಅಭ್ಯುಪಗಮ್ಯತೆ. ಐಶ್ವರ್ಯಾದಿ ಗುಣಗಳನ್ನು ಹೊಂದಿರುವವನೇ ಭಗವತ್ ಶಬ್ದದ ಅರ್ಥ. ಅಂಥವರೇ ಭಗವಾನ್ ಆಗಬೇಕು ಅಂತಾನೆ ಒಪ್ಪಂದಿನೀಗ. ತೇಜ ಗುಣ ಎತ್ರ ಮುಖ್ಯತಃ ಸಂತಿ. ಆಯ್ತಾ, ಗುಣ ಯಾರಲ್ಲಿ ಯೋಚನೆ ಮಾಡಬೇಡ, ಹೋಗಲಿ. ಭಗವತ್ ಶಬ್ದ ಯಾರೆಲ್ಲ ರೂಢಿಯಲ್ಲಿದೆ ನೋಡಿ ಆಯ್ತೀಗ. ಯಾರಲ್ಲಿ ಗುಣಗಳಿವೆ ಅದನ್ನು ಯೋಚನೆ ಮಾಡೋಣ. ಮುಖ್ಯತಃ ಇದು ತಸ್ಮಾದ ಇತರಂ ಪರಿತ್ಯಜ್ಯ ಸೈವ ಗ್ರಾಹ್ಯೋ ಭವೇತ್. ಅವ್ರು ಎಲ್ಲಿರ್ತಾರೆ ಹುಡುಕಿಬಿಟ್ರೆ ಅವರೇ ಭಗವಂತ ಅಂತ ಆಗುತ್ತೆ. ಹೌದು ತಾನೆ? ಏಷಾಂಚ ಪುನರ್ಮೋಕ್ಷದಾನೇನ ಸಾಮರ್ಥ್ಯ ಅಸಾಮರ್ಥ್ಯಂ ತೇತು ಕಥಂ ಸಮಗ್ರೈಶ್ವರ್ಯಾದಿವಂತೋ ಭವೇಯುಹು. ಈಗ ಒಂದು ಸುಲಭ, ಯಾರಿಗೆ ಮೋಕ್ಷದಾನದಲ್ಲಿ ಸಾಮರ್ಥ್ಯ ಇಲ್ಲ ಅವರು ಸಮಗ್ರೈಶ್ವರ್ಯ ಹೊಂದಿಲ್ಲ ಅಂತ ಅರ್ಥ. ಇವತ್ತು ಲಕ್ಷಾಧೀಶ ಶ್ರೀಮಂತನೇ, ಯಾವುದೋ ವಿಷಯ ಬಂತೋ ಅವನು ಉಪಯೋಗ ಪಡಲ್ಲ, ಕೋಟ್ಯಾಧೀಶನಾಗಬೇಕು ಅಂತ ಹೇಳ್ತಾರೆ. ಇವತ್ತು ಮೋಕ್ಷ ಕೊಡೋ ಭಗವಂತನಾಗಬೇಕು. ಯಾರವನು? ವಿಷ್ಣು ಒಬ್ಬನ. ಯಾರು ಮೋಕ್ಷ ಕೊಡ್ತಾರೆ ಅಂತ ಪ್ರಸಿದ್ಧರಾಗಿಲ್ಲ. ಅದಕ್ಕೆ ಮುಕುಂದ ಅನ್ನೋ ಪದ ಉಪಯೋಗಿಸಿದರು. ಮುಕುಂದ ಅಂತ ಹೇಳಿದರೆ ಮೋಕ್ಷ ಕೊಡುವವನು ಅಂತ ಅರ್ಥ. ಅಯ ಅಯಂತು ಮೋಕ್ಷದಾತಾನ ಕಥಂ ಸಮಗ್ರೈಶ್ವರ್ಯವಾನಿತ್ಯತೋ ಭೋಗಾಶ್ರಯಣೇಪಿ ಅಯಮೇವ ಗ್ರಾಹ್ಯ. ಮೋಕ್ಷ ಕೊಡ್ತಾನೆ ಅಂದಮೇಲೆ ಐಶ್ವರ್ಯಾದಿ ಬರೀ ಷಡ್ಗುಣ ಅಲ್ಲ, ಅನಂತ ಗುಣಪೂರ್ಣ ಅಂತ ಅರ್ಥ ಆಗೋದ್ರಿಂದ ಆ ಯೋಗ ವೃತ್ತಿಯಲ್ಲೂ ಕೂಡ ಇವನೇ ಅರ್ಥ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಏನು ಮಾಡ್ತಾರೆ? ತದೇತದ ಅಭಿಪ್ರೇತ್ಯ ಉಕ್ತಂ ಮುಕುಂದಾದಿತಿ. ಆ ಪದ ಅದಕ್ಕೆ ಇಟ್ಟುಬಿಟ್ಟು ಮುಕುಂದ ಅನ್ನೋ ಪದ ಉಪಯೋಗಿಸಿದರು. ಮುಕುಂದಾತ್ ಮೋಕ್ಷಸ್ಯ ಧಾತುಹು ಅನ್ಯತಮಃ ಕೋ ನಾಮ. ಮೋಕ್ಷವನ್ನು ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಬಿಟ್ಟರೆ ಇನ್ಯಾರನ್ನು ಭಗವಂತ ಅಂತ ಕರಿಬೇಕು ನಾವು? ಲೋಕೆ ಭಗವತ್ಪದಾರ್ಥ ಇತಿ ಕೋ ನಾಮ ಲೋಕೆ ಭಗವತ್ಪದಾರ್ಥ ಇತಿ. ಅಥಾಪಿ ಸ್ಯಾತ್ ಅನೇಕಾರ್ಥಮ್ಯ ಭಗವತ್ಪದಂ. ಅತ್ರ ತು ಪೂಜ್ಯೇವ ಅರ್ಥ ವಿವೇಕ್ಷತೆ ಪೂಜ್ಯೇಪಿ ಬಹುಲಂ ತತ್ವದ ಪ್ರಯೋಗ ದರ್ಶನಾತ್. ಮತ್ತೊಂದು ವಾಕ್ಯ ಅರ್ಥ ತೆಗೆದ, ಒಂದು ರೂಢಿ ಆಯಿತು, ಆಮೇಲೆ ಯೋಗ ಆಯಿತು, ಇನ್ನೊಂದು ತೆಗೆದ. ಆಗಲ್ರಿ, ಭಗವತ್ಪದಕ್ಕೆ ಇನ್ನೊಂದು ಅರ್ಥ ಇದೆ. ಏನಂತ? ಪೂಜ್ಯ ಅಂತ ಕರೀತಾರೆ. ಹೋಗ್ತಾನೆ, ಭಾರಿ ಪೂಜ್ಯರನ್ನು ಭಗವಂತ ಅಂತ ಕರಿ, ಭಾರಿ ಪೂಜ್ಯನಾಗಿರೋ ಭಗವಂತ ಅಂತ ಕರಿಬೇಕಾದ್ರೆ ಅವ್ರು ಇಷ್ಟು ಹೇಗೆ ಆಗ್ತಾರೆ ಅಂತ ಕೇಳಿದರೆ, ಪೂಜ್ಯೇಪಿ ಬಹುಲಂ ತತ್ವದ ಪ್ರಯೋಗ ದರ್ಶನ ತಥಾಚ ಹಲಾಯುಧ ಹಲಾಯುಧ ಕೋಶ ಕೊಟ್ಟುಬಿಡ್ತಾರೆ. ಭಗವಾನ್ ಇದೆ ಶಬ್ದೋ ವೃದ್ಧೈ ಪ್ರಯುಜ್ಯತೆ ಪೂಜ್ಯೇ ಇತಿ. ಹಲಾಯುಧ ಅಂತ ಒಂದು ಕೋಶ, ಅಮರ ಕೋಶ ಹಾಗೂ ಹಲಾಯುಧ ಕೋಶ ಅಂತಿದೆ. ಅದರಲ್ಲಿ ಹೇಳ್ತಾರೆ, ಭಗವಾನ್ ಇತಿ ಶಬ್ದ ವೃದ್ಧೈ ಪ್ರಯುಜ್ಯತೆ ಪೂಜ್ಯೆ, ಪೂಜ್ಯರಲ್ಲಿ ಉಪಯೋಗಿಸ್ತಾರೆ ಅಂತ ಅಲ್ಲಿ ಹೇಳ್ಬಿಟ್ಟಿದೆ. ಸೊ ಪೂಜ್ಯ ಅಂತ ಆಗ್ಬೋದು, ವಿಷ್ಣು ಪೂಜ್ಯನಾಗಿ ಅಂತ ಪ್ರಶ್ನೆ ಬಂತು. ಕೋಶ ಅಲ್ಲ ಅಲ್ಲ ಅಲ್ಲ, ಹಲಾಯುಧ ಅಂತ ಒಬ್ಬ ಹೆಸರು, ಆತ ಬರದ ಕೋಶ ಹಲಾಯುಧ ಕೋಶ ಅಂತ, ವಿಶ್ವಕೋಶ ಅಂತ ಹೊಂದಿದೆ. ವಿಶ್ವ 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 ಆ ವಿಶ್ವ ಬರದ ವಿಶ್ವ ಅಂತ ಒಬ್ಬ ಹೆಸರು, ವಿಶ್ವ ಮೇದಿನಿ ಕೋಶ ಅಂತ ಹೊಂದಿದೆ. ಇದು ಹಲಾಯುಧ ಕೋಶ, ಧನಂಜಯ ಕೋಶ ಅಂತ, ಅರ್ಜುನ ಬರದ ಕೋಶ ಅಲ್ಲ ಅದು, ಧನಂಜಯ ಕೋಶ ಅಂತ. ಹಲಾಯುಧ ಧನಂಜಯ ಇವೆಲ್ಲ ಇಟ್ಕೊಂಡ್ಬಿಟ್ರೆ ಕೊನೆಗೆ ಏನಾಗುತ್ತೆ? ಎಲ್ಲ ಅವರು ಬರೆದ್ರು ಅಂತಾಗತ್ತೆ, ಹೆಸರಿನವರಷ್ಟೇ. ಪೂಜ್ಯಸ್ತು ಮುಕುಂದ ಏವಿ ಇತಿ. ಆ ರೀತಿ ಯೋಚನೆ ಮಾಡಿದ್ರು ಕೂಡ ಪರಮ ಪೂಜ್ಯ ಯಾರೀಗ ಅಂತ ಕೇಳಿದರೆ ಕೃಷ್ಣನೇ ಮತ್ತೆ ಪರಮ ಪೂಜ್ಯ. ಅದು ಹೇಗೆ ಗೊತ್ತಾಗತ್ತೆ? ತತ್ವ ಅನ್ಯಶ್ಚಾಪಿ ತತ್ ಸಂಭವ. ಅದೇ ಬರೀ ಅವನೇ ಯಾಕೆ ಆಗಬೇಕು, ಇನ್ನೊಬ್ಬರಾಗ್ಬೋದಲ್ಲ ಅಂತ ಕೇಳಿದರೆ ಅತ್ರ ಪ್ರಶ್ನವ್ಯಂ. ಆಗ ನಾವು ಪ್ರಶ್ನೆ ಕೇಳ್ತೇವೆ, ಸಹ ಅನ್ಯ ಕಹ ಇತಿ. ಆ ಬೇರೆ ಯಾರಾಗಿರಬೇಕು ಅಂತ ಮನಸ್ಸಲ್ಲಿದೆಯಪ್ಪ ನಿನಗೆ? ಇದೆಲ್ಲ ಭಾರಿ ಸಿಸ್ಟಮೆಟಿಕ್ ಡೀಲ್ ಮಾಡುತ್ತೆ. ಆ್ಯಕ್ಚುಲಿ ಟಿಪ್ಪಣಿ ವಾಕ್ಯ ಎಲ್ಲೆಲ್ಲೋ ಬೇರೆ ಕಡೆ ಉಪಯೋಗ ಬರೋ ವಾಕ್ಯಗಳು ಕೂಡ ಹೌದು, ಅವ್ರು ಬೇರೆ ಕಡೆ ಬರೆದ ಇಲ್ಲೇ ಉಪಯೋಗಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಭಾಗವತ ಸಾರವಂತಾರ ನೆಪದೊಳಗೆ ಎಷ್ಟೋ ಗ್ರಂಥಕ್ಕೂ ಅರ್ಥ ಮಾಡದಂತೆ ಆಯಿತು. ಅವರು ಹರಿಹರ ವಿರಿ ವಿರಿಂಚಾಹ ತಾವಲ್ ಲೋಕೆ ಪೂಜ್ಯ ಆಯ್ತು ಪ್ರಸಿದ್ಧಂ. ಭೃಗುಮುನಿಗಳ ಪ್ರಸಂಗದಲ್ಲಿ ಗೊತ್ತಿದೆ. ಈಗ ಸರ್ವೋತ್ತಮ ಯಾರು ದೊಡ್ಡಪಕರು ಯಾರ ಹತ್ರ ಹೋದ್ರು? ಅವರು ಮೂರು ಜನ ಹತ್ರ ಹೋದ್ರು ಅಂತೇನೆ. ಸೊ ಅದರಿಂದ ಏನಾಯ್ತು, ಈಗ ಉಳಿದವರನ್ನು ಮೀರಿಸಿದ್ದಾರೆ ಅಂತ ಆ ಬಗ್ಗೆ ವಿವಾದ ಇಲ್ಲ. ಈಗ ಗೊತ್ತಾನೆ ಮೂರರಲ್ಲಿ ಯಾರಾಗಬೇಕು ಅಂತ ಅಷ್ಟೇ ಪ್ರಶ್ನೆ. ತತ್ರ ಪೂಜ್ಯತ್ವ ಅರ್ಥಕ ಭಗವತ್ಪದಾರ್ಥ ವಿಚಾರೆ ತ್ರಯೋಪಿ ಸಂಭಾವಿತಾ ಪ್ರಾಪ್ನುವಂತೇವ. ಈಗ ಪೂಜ್ಯರು ಅಂತಷ್ಟೇ ಮೂರು ಫಸ್ಟ್ ಬರೋದು, ಕ್ಯಾಂಡಿಡೇಟ್ಸ್ ಅದಕ್ಕೆ ಬರ್ತಲ್ಲ ಆಗಲೇ ಸಿ ಎಂ ಕ್ಯಾಂಡಿಡೇಟ್ಸ್ ಯಾರಿರ್ಬೋದು ಅಥವಾ ಲೆಕ್ಕ ಹಾಕಾಗೆ ಯಾರಿರ್ಬೋದು ಪರಪೂಜ್ಯರಾಗಲಿಕ್ಕೆ ಮೂರು ಜನ ಅಷ್ಟೇ, ಇನ್ಯಾರೂ ಇಲ್ಲ. ಹರಿರೇವೇತಿ ನಿರ್ಬಂಧಂ ಕುರ್ವಾಣಂ ಪ್ರತಿ ಉಚ್ಯತೆ. ಹರಿಯೇ ಅಂತ ಜ್ವರ ಮಾತಾಡ್ತಿರಲ್ಲ, ಅದ್ಯಾಕೆ ಸಾಧ್ಯ ಆಗುತ್ತೆ? ಹರಡು ಆಗ್ಬೋದು. ಹರೋ ವಿರಿಂಚೋಬಾಯಿ ಕಿಂನಸ್ಯಾದಿತಿ, ಹರಣ ಆಗ್ಬೋದು ವಿರಿಂಚನ ಬ್ರಹ್ಮದೇವರು ಆಗ್ಬೋದು ಅಂತ ಕೇಳಿದರೆ, ಏವಂ ವದಂತ್ಯಂ ಪ್ರತ್ಯಹ, ಅವನಿಗೆ ಕುರಿತು ಹೇಳ್ತಾ ಅವನಿಗೆ ಉತ್ತರ ಕೊಡ್ತಿದ್ದಾರೆ. ಅಥಾಪಿ, ಅದು ಈ ಜೋಗ ಅಲ್ಲಿ ಬಂತೀಗ. ಅಥಾಪಿ ಯತ್ಪಾದ ನಖಾವ ಸೃಷ್ಟಂ ಜಗದ್ವಿರಿಂಚೋಪ ಹೃದಾರ್ಹಾಣಾಂಭ, ಅಲ್ಲಿ ಉತ್ತರ ಸಿಕ್ತಾಗ ಈತನ ಪಾದೋದಕ ಪಾದ ತೊಳೆದು ಬ್ರಹ್ಮದೇವರು ತಲೆ ಮೇಲೆ ಹಾಕ್ಕೊಂಡಿದ್ದವರು. ಇನ್ನೇ ಸುಲಭ ಆಯ್ತಲ್ಲ, ಇಲ್ಲಿ ಯೋಚನೆ ಇಲ್ವಲ್ಲ. ಈಗ ಅಲ್ಲಿಂದ ಬಂದರು ಭಗವತ್ ಶಬ್ದ ಅರ್ಥ ಮಾಡ್ಲಿಕ್ಕೋ ಸಿಸ್ಟಮೆಟಿಕ್ ಆಗಿ ಅಲ್ಲಿಗೆ ಎಂಡಾಗ್ತಾರೆ. ಈಗ ಮುಕುಂದ ಧರೇಹೇ ಅನ್ಯತಮಃ ಪೂಜ್ಯತ್ವಾರ್ಥಕತ್ವೇಪಿ ಮುಕುಂದಾಧರೇರ್ ಅನ್ಯತಮಃ ಕೋನಾಮಲೋಕೆ ಭಗವತ್ಪದಾರ್ಥ ಇತಿ ಕುತಃ ಯತಃ ಯತ್ಪಾದ ನಖಾವಸೃಷ್ಟಂ ನಿರ್ಗಲಿತಂ, ಯಾರ ಪಾದದಿಂದ ಹೊರಹೊಮ್ಮಿ ಬಂದಂತಹ ಅದು ವಿರಿಂಚೇನ ಉಪಹೃತಂ ಪಾದ ಪ್ರಕ್ಷಾಲನೋದಕಂ, ಬ್ರಹ್ಮದೇವರಿಂದ ಪಾದ ಪ್ರಕ್ಷಾಲನೋದಕ ಮಾಡಲ್ಪಟ್ಟಿತು. ಇಲ್ಲಿ ಇಂಡೈರೆಕ್ಟ್ಲಿ ಏನು ಹೇಳಿದಾಗಾಯಿತು, ನೆಕ್ಸ್ಟ್ ಬ್ರಹ್ಮದೇವರದೇ ಚಾನ್ಸು, ಇನ್ನೊಬ್ರು ಯಾರು ಸೇರ್ಕೊಳ್ಳಾಗಿಲ್ಲ ಅಲ್ಲಿ. ಯಾಕೆ ಪಾದ ತೊಡೆದವರು ಅವರಾದ್ರಿಂದ ಅವ್ರಿಗೆ ಮಹತ್ವ ಬಂತು. ಈ ಶೇರ ಹರೇಣ ಸಹಿತಂ ಜಗದೇವ ಪುನಾತಿ ತತೈ, ರುದ್ರದೇವರಿಗೆಲ್ಲ ತಲೆ ಮೇಲೆ ಹಾಕ್ಕೊಂಡವರೇನೆ, ಅದನ್ನ ಯಾವ್ದು ಭಗೀರಥರಿಂದ ಕೆಳಗೆ ಬಂತಲ್ಲ. ಸೊ ಅದೆಲ್ಲ ಗಂಗಾನದಿ ಎಲ್ರಿಗೂ ಉಪಯೋಗ ಆಗ್ತಿದೆ ಅಂತ ಅರ್ಥ ಏನೋ, ವಿಷ್ಣು ಪಾದಕ ಧರಿಸಿದವರೇ ಇಲ್ಲ ಜಗತ್ತಿನೊಳಗೆ ಅಂದಮೇಲೆ ಎಲ್ಲರೂ ಕಡಿಮೆ ಆಗೋದ್ರೆ. ಇದ ಮುದಿತಂ ಭವತಿ, ಆದ್ದರಿಂದ ಪ್ರಾಬ್ಲಮ್ ಸಾಲ್ವ್ ಆಯಿತು. ಬ್ರಹ್ಮದೇವರು ಪೂಜ್ಯರು ಒಪ್ಪೋಣ, ರುದ್ರದೇವರು ಪೂಜ್ಯರೇ, ವಿಷ್ಣು ಪರಮ ಪೂಜ್ಯ, ಯಾತಕ್ಕೆ ಅವನ ಪಾದ ಪೂಜೆ ಇವರು ಮಾಡಿ ಆ ಪಾದೋದಕ ಇವರು ತಣ್ಣೆ ಹಾಕ್ಕೊಂಡು ಜಗತ್ತೆಲ್ಲ ಮುಟ್ಟಿದ್ರಿಂದ ಅವನೇ ಸರ್ವೋತ್ತಮ. ಈ ಗಲಾಟೆ ಪ್ರಶ್ನೆ ಬರೋದಿಲ್ಲ ಇದರೊಳಗೆ. ಬದ್ರಿನಾಥ ಸ್ವಾಮಿ ಸರಸ ಭಾರತಿ ವಿಲಾಸದಲ್ಲಿ ಯುಕ್ತಿ ಮೈಲಿಕಾದಲ್ಲಿ ನೋಡಪ್ಪ, ನಾವೇನು ಗಲಾಟೆ ಮಾಡೋದಿಲ್ಲ, ಡಿಕ್ಷನರಿ ತೊಗೊಂಡು ಮಾತಾಡೋಣ ಅಷ್ಟೇ. ಡಿಕ್ಷನರಿ ಸುಮ್ಮನೆ ನಾವೆಲ್ಲ ಇಟ್ಕೊಬೇಡ, ಅವರ ಕ್ವಶನ ಇಟ್ಕೊಬೇಡ ಸಾಕು. ಇವತ್ತು ವಿಷ್ಣು ಹೆಸರು ಬಂತು, ರುದ್ರದೇವ್ರ ಹೆಸರು ತೊಗೊಂಡ್ಬಿಡು. ಗಂಗಾಧರ ಒಪ್ಪಿದೆಯಾ? ಅವು ಅವೆಲ್ಲ ಒಪ್ಪಬೇಕು, ಬೇರೆ ದಾರಿಯಲ್ಲಿ ಒಪ್ತೀನಿ. ಗಂಗಾ ಅಂದ್ರೆ ಏನಪ್ಪ? ಅದೇ ವಿಷ್ಣು ಅಮರಕೋಶ ಹೇಳುತ್ತೆ ಏನಂತ, ವಿಷ್ಣುಪದಿ ಅಂತ ಹೇಳುತ್ತೆ. ಸೊ ನಿಮ್ಮ ಪ್ರಕಾರನೇ, ನಾವು ಅಮರಕೋಶ ನಾವು ಬರೆದಿದ್ದಲ್ಲ, ಗೊತ್ತಾಯ್ತಾ, ನಾವು ಬರೆದಿದ್ದಲ್ಲ. ಸೊ ನೀನು ಬರೆದಿದ್ದು ಅಲ್ಲ, ಇಬ್ಬರಿಗೂ ಸಂಪ್ರತಿಪನ್ನ ಯಾವ ಲಾ ಹೇಗಿರಬೇಕು, ಅಕ್ಸೆಪ್ಟಬಲ್ ಟು ಬೋತ್. ಇವನ್ನ ಇಬ್ಬರ ಪ್ರಕಾರನೇ, ಗಂಗಾ ವಿಷ್ಣುಪದಿ ಕಿಲ, ಗಂಗಾ ಅಂದ್ರೆ ವಿಷ್ಣುಪದಿ, ಅವ್ರು ಗಂಗಾಧರ, ವಿಷ್ಣು ಪಾದಧರ, ವಿಷ್ಣು ಪಾದೋದಕ ಧರ, ಯಾರು ದೊಡ್ಡವರಾದ್ರೀಗ? ಶಾಸನಸ್ಥ ಅಭೂತ್ ಕಿಲ ಅಂತ ಹೇಳ್ತಾರೆ. ಒಳ್ಳೆ ಶಾಸನ ಆಯ್ತು, ನೋಡಿದೆ ಆಯ್ತು ಅಂತ ಹೇಳ್ತಾರೆ. ಇದರಿಂದ ಯಾರಿಗೂ ಕೂಡ ಗಲಾಟೆ ಮಾಡೋ ಪ್ರಸಂಗನೇ ಬರೋದಿಲ್ಲ. ಆ ರೀತಿ ತೋರಿಸಿರೋಣ ಅಂತ ನೀವೀಗ, ನೀವು ಪಾಶುಪತಾಗಿ ಕೆಲವು ಕಲ್ಪಿತ ಕಥೆಗಳನ್ನು ಬಿಟ್ಟರೆ ಬೇರೆ ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಅದಕ್ಕೆ ಅವ್ರು ಎಲ್ಲರೂ ಅಕ್ಸೆಪ್ಟಬಲ್ ಇದನ್ನು ಕೊಡ್ತಾ ಇದ್ದೀರ ಅವೀಗ, ಅಕ್ಸೆಪ್ಟಬಲ್ ಟು ಆಲ್. ಇದೆಲ್ಲ ಯೋಚನೆ ಮಾಡಿದ್ರೆ ಇದು ಹಾಗೆ ಬಂತು. ಕೋನಾಮಲೋಕೆ ಭಗವತ್ ಪದಾರ್ಥ ನೈಚೈತದಸ್ತಿ ಶಾದಿಯಂ ಸಂಭಾವನಾ ಇದು ತ್ರಯಾಣಾಮಿ ಸಾಮ್ಯಂ ಭವೇತ್ ನೈಚದಸ್ತಿ. ಮೂರು ಜನರು ಪೂಜ್ಯರಾಗಿಬಿಟ್ಟು ಐಕ್ಯನೋ ಏನೋ ಹೇಳ್ಬೋದಾಗಿತ್ತು, ಅದಿಲ್ಲ. ಏನಾಗಿದೆ ಇದ್ರ ಐಕ್ಯನೋ ಹೋಯ್ತು. ಇದರಿಂದ ಐಕ್ಯ ಆಗಿದ್ರೆ ತೊಳ್ಕೊಂಡು ತಲೆ ಮೇಲೆ ತನ್ನ ಕಾಲು ತಾನೇ ತೊಳ್ಕೊಂಡು ತಲೆ ಮೇಲೆ ಹಾಕೊಳ್ಳೋ ಅಭ್ಯಾಸ ಇನ್ನೂ ಬಂದಿಲ್ವಲ್ಲ, ಆದ್ದರಿಂದ ಐಕ್ಯ ಅಂತೂ ಬಂದಿಲ್ಲ. ವಿರಿಂಚಸ್ಯ ಪೂಜಕತ್ವ, ವಿರಿಂಚ ಪೂಜಕ, ಹರಸ್ಯತು ಯತ್ ಪಾದೋದಕ ಪವಿತ್ರತ ಜನ ಸಂಘ ನಿವಿಷ್ಟತ್ವಾದಿತಿ. ರುದ್ರದೇವರು ಪಾದೋದಕ ಧರಿಸಿ ಪಾವದರಾದ ಗುಂಪಿನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಥೋಕ್ತಂ ಯೌಚ ನಿಶ್ರುತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಧಿ ಧೃತೇನ ಶಿವ ಶಿವೋಭೂದಿತಿ. ಅಲ್ಲಿ ಬಂದಿದೆ ಅವ ಶಿವ ಅಂತ ಆಗಿದ್ದೆ ಪರಮಾತ್ಮನ ಪಾದೋದಕ ಹಾಕೊಂಡಿದ್ದಕ್ಕೆ, ಅದು ಪಾವಿತ್ರ್ಯಕ್ಕೆ ಅದೇ ಕಾರಣ ಆಯಿತು. ಇತಿ ತತ್ರ ರುಜೋರ್ಭಾವ ಆರ್ಜವಂ ತ್ರಿಕರಣೇಶು ಏಕ ಪ್ರಕಾರತ್ವಂ. ಇಲ್ಲಿ ಆರ್ಜವಂ ಅಂತ ಕೇಳಿದ್ರೆ ತ್ರಿಕರಣದಲ್ಲೂ ಏಕ ಪ್ರಕಾರ ಇರುವಿಕೆ. ತತ್ಪೂರ್ವಕಮೇವ ಕುತೋ ಧರ್ಮೋ ಅನಂತ ಫಲದ ಇತ್ಯಾದೋ ತದೇವ ದರ್ಶಯತಿ. ಈಗ ಮುಂದೆ ಆ ವಿಷಯ ಮುಗೀತು. ಇದು ಮುಂದೆ ಅವತಾರಿಕ, ಇದಕ್ಕೆ ಅದು ಮುಂದಿನದಕ್ಕೆ. ತಮೇವ ಯೂಯಂ ಭಜತಾತ್ಮವೃತ್ತಿಭಿ ಮನೋವಚಃಕಾಯ ಗುಣೈಸ್ವಕರ್ಮಭಿ ಅವಾಯಿನಃ ಕಾಮದುಘಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತ ಅರ್ಥಸಿದ್ಧಯೇ. ಈಗ ತಮೇವ ಯೂಯಂ, ಇಷ್ಟು ಭಗವತ್ ಶಬ್ದ ಗೊತ್ತಾದ ಮೇಲೆ ಸರಿಯಾಗಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾರು ವಾದಕ್ಕೆ ಬಂದರೂ ಮಾತಾಡ್ಬೋದು, ಗೊತ್ತಾಯ್ತಾ? ಲಿಮಿಟೆಡ್ ಇದರಲ್ಲೇ ಹೇಳಕ್ಕೆ ಬರುತ್ತಾಗ ಭಗವಂತ ಅಂದರೆ ವಿಷ್ಣುವೇ. ಮೂರು ಭಗವದ್ಗೀತೆ ಆ ದೃಷ್ಟಾಂತ ಕೊಟ್ಟರು, ಪ್ರಸಿದ್ಧಿಯಲ್ಲಿದೆ. ಐಶ್ವರ್ಯಶ ಸಮಗ್ರಸ್ಯ ಆ ಡೆಫಿನೇಷನ್ ಪ್ರಕಾರ ತೊಗೊಂಡ್ರು ಕೂಡ ವಿಷ್ಣುವೇ ಆಗ್ತಾನೆ. ಆಮೇಲೆ ಕೊನೆಯದಾಗಿದ್ದು ತೊಗೊಂಡ್ರೆ ಬರೀ ಪೂಜ್ಯ ಅಂತ ಇಟ್ಕೊಂಡ್ರು ವಿಷ್ಣುವೇ ಆಗ್ತಾನೆ. ಮೂರು ಅರ್ಥ ಇಟ್ಕೊಂಡ್ಬಿಟ್ಟು ಹೇಳಿದ್ರಿಂದ ಈ ಉತ್ತರ ಕೊಡಲಿಕ್ಕೆ ಯಾರಿಗೂ ಬರೋದಿಲ್ಲ. ಆ ಮನಸ್ಸಿನಲ್ಲಿ ಗಟ್ಟಿ ಆಗುತ್ತೆ, ಓ ಭಗವಂತ ಅಂದರೆ ವಿಷ್ಣುವೇ. ಉಳಿದವ್ರನ್ನ ಮಾತಾಡಲಿ ಬಿಡಲಿ, ಮನಸ್ಸಿಗೆ ಅಂತ ಸಮಾಧಾನ ಆಗುತ್ತಾ? ಆ ರೀತಿ ಯೋಚನೆ ಮಾಡೋದು. ಶಾಸ್ತ್ರವಾದ ಉಪಯೋಗ ಏನು ಅಂತ ಕೇಳಿದರೆ ಸಂಶಯಕ್ಕೆ ಉತ್ತರ ಸಿಕ್ಬಿಡುತ್ತೆ. ಆ ರೀತಿ ಉತ್ತರ ಬಂದಷ್ಟು ಕೂಡ ತಾರಟೆ ಬಂದಾಗ ಅವಾಗ ಏನಾಗುತ್ತೆ, ಸಾಧನೆ ನಿರ್ವಿಘ್ನ ನಡೆಯುತ್ತೆ. ಶೇಕಿ ಇದ್ರೆ ಆಗೋದಿಲ್ಲ, ಸ್ವಲ್ಪ ಶೇಕ್ ಆದರೂ ಕೂಡ ಸರಿ ಇಲ್ಲ, ಅದು ಗಟ್ಟಿಯಾಗಿರಬೇಕು. ಗಟ್ಟಿಯಾಗಲಿಕ್ಕೆ ಹೋದಷ್ಟು ಕೂಡ ಗಟ್ಟಿಯಾಗುತ್ತೆ. ಯಾರು ಯಾವನ್ನು ಒಪ್ಕೊಂಡ್ರೆ ಆಗೋಷ್ಟು, ನೀವು ಒಪ್ಕೊಳ್ಳಿ ಸಾಕು, ಅವ್ರು ಒಪ್ಕೊಂಡ್ರೆ ಅಷ್ಟು ಬಿಟ್ಟರೆ ಅಷ್ಟ. ಇವತ್ತು ಊಟಕ್ಕೆ ಕೊಡೋಕ್ಕೆ ಅವ್ರು ಮಾಡಿದೆ ಇವ್ರು ಮಾಡೋದಿಲ್ಲ, ನಿಮ್ಮ ಊಟ ಆದರೆ ಆಯ್ತು ಅಷ್ಟೇ, ಎಲ್ಲೋದ್ರೆ ಯಾಕೆ ಊಟ ಮುಗಿಸಿದ್ರೆ ಮುಗಿತಪ್ಪ. ನಮಗೆ ಜ್ಞಾನ ಸಿದ್ಧಿ ಆದರೆ ಮುಗೀತು, ಅವನು ಒಪ್ಪಿಸೋ ಉದ್ದೇಶ ನಮಗೇನಿಲ್ಲ. ಅವ್ನು ಮಾತಾಡಲಿಕ್ಕೆ ಬಂದ್ರೆ ಉತ್ತರ ಕೊಡ್ತೀವಿ ಅಷ್ಟೇ ಹೊರತು ಹುಡುಕೊಂಡು ಹೋಗಿ ಬಾರಾಯ ಕಲಾತಿ ಮಾಡಿ ಹೋಗಿ ಪ್ರಸಂಗ ಬೇಕಿಲ್ಲ ಅದಕ್ಕೆ. ಅರ್ಥ ಆಯ್ತಾ? ಪ್ರತಿಯೊಬ್ಬರ ಸಾಧನೆ ಎಷ್ಟೀಗ ಅವರವ್ರು ಮಾಡ್ಕೊಳ್ಳು ಅಷ್ಟಾದ್ರೆ ಸಾಕು. ಅವ್ನು ನಿಮ್ಗೆ ಏನು ಗೊತ್ತಾಯ್ತು ಅವ್ರು ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾದ್ರೆ ಸಾಕಷ್ಟೇ. ಅವ್ರು ಒಪ್ಕೊಳ್ಳೋ ಅವ್ರ ಯೋಗ್ಯತೆ ಇಲ್ಲ ಅಷ್ಟೇ. ಒಳ್ಳೆ ರುಚಿಯಾತ್ಮದ ರುಚಿ ಇಲ್ಲ ಅಂತ ಅವನು ಅಂತಂದ್ರೆ ದೋಷ ಯಾರಲ್ಲಿದೆ? ಅವನಲ್ಲಿ ದೋಷ ಇದೆ. ನಾವೇನು ಮಾಡೋಕ್ಕಾಗತ್ತೆ? ಒಳ್ಳೆ ರುಚಿಯಾದ ಪದಾರ್ಥ ಎಲ್ಲರೂ ಸುಖವಾಗಿ ಬೇಕಾಚಾರ ಮಾಡ್ತಾ ಇದ್ದಾರೆ, ಅವನು ಮಾತ್ರ ಏನೋ ತೆಗೆದ ಅಂತ ಕೇಳಿದ ಅರ್ಥ ಏನು ಅಂದರೆ ಅವನಿಗೆ ನಾಲಿಗೆ ಸರಿ ಇಲ್ಲ, ಅವನು ರೋಗಿ, ಅವನು ಅವನ ಕಟ್ಟಿಕೊಂಡು ನಾವೇನು ಮಾಡಬೇಕಾಗಿದೆ ಅಂತೇಳಿ ಅವನ್ನ ಅವ್ರು ಸೇರಿಸೋದೇ ಇಲ್ಲ. ಈಗ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನಮಗೆ ಶಾಸ್ತ್ರ ನಿರ್ಣಯ ಆಗುತ್ತೆ ಅಂತ ತಿಳಿಯುತ್ತೆ. ಈಗ ತಮೇವ ಯೂಯಂ ಭಜತ ಆತ್ಮವೃತ್ತಿಭಿ ಮನೋವಚ ಕಾಯ ಗುಣೈ ಸ್ವಕರ್ಮಭಿ ಅಮಾಯಿನಃ ಕಾಮದುಗಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತ ಅರ್ಥ ಸಿದ್ಧಯೇ. ಆದ್ದರಿಂದ ತಮೇವ ಯೂಯಂ ಭಜತ, ತಮೇವ ಆ ವಿಷ್ಣುವನ್ನೇ ಕೃಷ್ಣನನ್ನೇ ಯೂಯಂ ನೀವೆಲ್ಲರೂ ಕೂಡ ಭಜತ ಭಜನೆ ಮಾಡಿ. ಆತ್ಮವೃತ್ತಿಭಿ ಮನೋವೃತ್ತಿಭಿ ಮನೋಪರಿಕ್ಷಿತ ಸಕಲ ಇಂದ್ರಿಯ ವೃತ್ತಿಭಿ ಅಂತ ಅರ್ಥ. ಮನೋವಚ ಕಾಯಗುಣೈ ಸ್ವಕರ್ಮಭಿ ಮನೋಗುಣ ವಚವಗುಣ ಕಾಯಗುಣ ಮೂರು ಗುಣಗಳಿಂದ ಯುಕ್ತವಾದ ಸ್ವಕರ್ಮಭಿ ಸ್ವಕರ್ಮಣ ಸಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ನಿಮಗೆ ವಿಹಿತವಾದ ವರ್ಣಾಶ್ರಮ ಧರ್ಮಗಳನ್ನು ಮಾಡ್ತಾ ಆ ವರ್ಣಾಶ್ರಮ ಧರ್ಮಗಳು ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಅದರ ಹೊತ್ತು ಮಾಡಿಕೊಂಡು ಅಮಾಯಿನಃ ಕಾಪಟ್ಯ ಮಾತ್ರ ಇರಬಾರ್ದು. ಮಾಯಾ ಅಂದರೆ ವಂಚನೆ. ನಿಷ್ಕಪಟವಾಗಿ ಸೇವೆ ಮಾಡಬೇಕು, ಅದು ಮುಖ್ಯ. ಅಮಾಯಿನಃ ದುರ್ಯೋಧನ ಕೃಷ್ಣರ ಹತ್ರ ಬಂದ, ಅದರಲ್ಲಿ ಮೋಸ ಇದೆ. ಅರ್ಜುನನು ಬಂದ, ಅರ್ಜುನಲ್ಲಿ ಮೋಸ ಇಲ್ಲ. ಇಬ್ಬರು ಕೃಷ್ಣರ ಹತ್ರ ದುರ್ಯೋಧನಿಗೆ ಏನಿದೆ ಈಗ? ಏನಾದ್ರೆ ಕೃಷ್ಣನ ಟ್ರ್ಯಾಪ್ ಮಾಡಬೇಕಷ್ಟೆ. ಕೃಷ್ಣನಲ್ಲಿ ಭಕ್ತಿ ಇರಬೇಕು, ಅವೆಲ್ಲ ಅವನಿಗಿಲ್ಲ. ಅರ್ಜುನ ಬಂದರೆ ನಾನೂ ಬರಬೇಕು, ಕೃಷ್ಣ ಕೊಡೋದು ನನಗೂ ಒಂದಿಷ್ಟು ಕೊಡಲಿ. ಆ ಥರ ಹೊರತವನು ಕೃಷ್ಣನೇ ಬೇಕು, ಅನುಗ್ರಹ ಬೇಕು, ಏನೂ ಇಲ್ಲ ಅವನೊಳಗೆ. ಅದಕ್ಕೆ ಕಾಪಟ್ಯ ಅಂತ ಕರೀತಾರೆ. ಅದಿರಬಾರ್ದು. ಅಮಾಯಿನಃ ಕಾಮದುಃಖಾಂಗ್ರಿ ಪಂಕಜಂ, ಕಾಮದುಃಖ ಪರಮಾತ್ಮ ಕಾಮದುಃಖ ಅಂದರೆ ಅಪೂರ್ವವಾದಂತಹ ಕೇಳಿದೆಲ್ಲ ಕೊಡ್ತಕ್ಕಂಥವು. ಅವನ ಪಾದಕಮಲವನ್ನು ಯಥಾಧಿಕಾರ ಅವಸಿತ ಅರ್ಥ ಸಿದ್ಧಯೇ. ಅರ್ಥ ಸಿದ್ಧಿಯಾಗಬೇಕಿರಬೇಕು, ಪುರುಷಾರ್ಥ ಸಿದ್ಧಿಯಾಗಬೇಕು. ಅರ್ಥ ಅಂದರೆ ಪ್ರಯೋಜನ, ಪ್ರಯೋಜನ ಸಿದ್ಧಿಯಾಗಬೇಕು. ಹೇಗಾಗಬೇಕು? ಯಥಾಧಿಕಾರ, ಯಥಾಧಿಕಾರ ಅವಸಿತ, ತಾರತಮ್ಯ ಕ್ರಮದಲ್ಲಿ ಸಿದ್ಧಿ ಬರಬೇಕು. ಇಂದ್ರ ಪದವಿಗೋಗ್ಯರ ಬ್ರಹ್ಮ ಬರಲಿ ಅಂತ ಮಾಡಬಾರ್ದು, ಹಾಗೆ ರುದ್ರ ಪದವಿ ಬರಲಿ ಅಂತ ಮಾಡಬಾರ್ದು. ಅದಕ್ಕೆ ಯಥಾಧಿಕಾರ ಅವಸಿತ ಅರ್ಥ ಸಿದ್ಧಯೇ. ಎಷ್ಟು ವಿಷಯ ಬಂತದೊಳಗೆ? ತಮೇವ ಯೂಯಂ ಭಜತ ಆತ್ಮವೃತ್ತಿಭಿ ಮನೋವಚಃಕಾಯ ಗುಣೈ ಸ್ವಕರ್ಮಭಿ ಅಮಾಯಿನಃ ಕಾಮದುಃಖಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತ ಅರ್ಥ ಸಿದ್ಧಯೇ ತಮೇವಿ. ಯಾತಕ್ಕೆ ಬಂತು? ತತ್ರ ರುಜೋರ್ಭಾವ ಆರ್ಜವಂ ತ್ರಿಕರಣೇಶು ಏಕ ಪ್ರಕಾರತ್ವಂ ತತ್ಪೂರ್ವಕಮೇವ ಕೃತೋ ಧರ್ಮೋ ಅನಂತಪರತಃ ಇತ್ಯಾದೌ ತದೇವ ದರ್ಶಯತಿ. ಅದಕ್ಕೆ ಅವತಾರಿಕ ಇದೆ. ತತ್ರ ರುಜೋರ್ಭಾ ಆರ್ಜವ ಇರಬೇಕು. ಅಮಾಯಿನಃ ಕಾಪಟ್ಯ, ಅದಕ್ಕೆ ಆಪೋಸಿಟ್ ಆರ್ಜವ. ಅಮಾಯಿನಃ ಆ ರುಜೋಹ ಅಂತ ಅಲ್ಲಿಗೆ ಅನ್ವಯ. ರುಜೋರ್ಭಾವ ಆರ್ಜವಂ ತ್ರಿಕರಣೇಶು ಏಕ ಪ್ರಕಾರತ್ವಂ. ಇಲ್ಲಿ ಆರ್ಜವ ಅಂದರೆ ಅದಲ್ಲ. ಯಾವ ಆರ್ಜವ ರುಜುಗಳು ಅಂತ ಹೇಳಿದ್ರೆ ರುಜವೋ ನಾಮ ಬ್ರಹ್ಮಪದ ಪದ ಯೋಗ್ಯ ಜೀವ ಅಂತ ಅರ್ಥ ಅಲ್ಲ. ಇಲ್ಲಿ ಇಲ್ಲಿ ರುಜು ಅಂದರೆ ಏನು? ಆರ್ಜವಂ ಭಗವದ್ಗೀತೆಯಲ್ಲಿ ಬಂದಿದೆ ಆರ್ಜವಂ ಅಂತ ಪದ. ಎಲ್ರಿಗೂ ಇರಬೇಕು ಅಂತ ಹೇಳಿಬಿಟ್ಟಿದೆ. ರುಜುತ್ವ ಎಲ್ರಿಗೂ ಇರಬೇಕು ಅಂತ ಅರ್ಥನ ಅಲ್ಲ. ಅಲ್ಲೇನಿರಬೇಕು ಅಂತ ಅರ್ಥ ಮನೋವಾಕ್ಕಾಯ ಕರ್ಮಣ ಅವೈಪರೀತ್ಯಂ ಆಚಾರ್ಯ ಭಾಷ್ಯ. ಅದಕ್ಕೆ ತ್ರಿಕರಣದಲ್ಲಿ ಶುದ್ಧವಾಗಿರೋದನ್ನು ಆರ್ಜವ ಅಂತ ಕರೀತಾರೆ. ತತ್ಪೂರ್ವಕಮೇವ ಕೃತೋ ಧರ್ಮ ಅನಂತ ಫಲದ. ಆರ್ಜವ ಇಟ್ಕೊಂಡು ಮಾಡಿದ ಕರ್ಮನೇ ಅನಂತ ಫಲ ಕೊಡುತ್ತೆ, ಹೊರತು ಇಲ್ಲದವ್ರು ಕೊಡೋದಿಲ್ಲ. ಇತ್ಯಾದೋ ತದೇವ ದರ್ಶಯತಿ. ಅದಕ್ಕೆ ಅದನ್ನು ಹೇಳ್ತಾರೆ. ಆರ್ಜವ ಅಂದರೆ ಇದು. ಅಮಾಯಿನಃ, ಅಮಾಯಿನಃ ಏನೋ ಮನೋವಚ ಕಾಯಗುಣೈ. ಅದು ಹೇಗೆ? ಆತ್ಮವೃತ್ತಿಭಿ ಸ್ವಕರ್ಮಭಿ ಅಮಾಯಿನಃ ಕಾಮದುಹಾಂಗ್ರಿ ಪಂಕಜಂ. ತ್ರಿಕರಣ ಶುದ್ಧಿಯಿಂದ ಆರಾಧನೆ ಮಾಡಿದರೆ ಆಗ ಅದು ಸದುಪಾಸನೆ ಅಂತಂತೆ. ಪರಮಾತ್ಮ ಅನಂತ ಫಲವನ್ನು ಕೊಡ್ತಾನೆ, ಇಲ್ಲದ್ರೆ ಅನಂತ ಫಲವನ್ನು ಕೊಡೋದಿಲ್ಲ. ತಮೇವೇತಿ ಯೂಯಂ. ದುರ್ಯೋಧನರಿಗೆ ಶಾಂತ ಫಲ ಬಂತು. ತಗೊಂಡು ಸ್ವಲ್ಪ ದಿವಸಕ್ಕೆ ಒಂದು ವರ್ಷ ಕೂಡ ಇಲ್ಲ, ವಂಶ ನಿರ್ವಂಶ ಆಗೋಯ್ತು. ಸೈನ್ಯ ಕೇಳಿದ ವಂಶ ಒಂದು ಕೆಲವೇ ತಿಂಗಳಲ್ಲೇ ಸರ್ವನಾಶ ಕಂಡುಬಿಟ್ಟವು. ಯಾಕೆ? ಅನಂತ ಅರ್ಜುನ ಇವತ್ತಿಗೂ ಲೋಕಮಾನ್ಯನಾಗಿಬಿಟ್ಟು ಭಗವದ್ಗೀತೆ ಕೇಳಿಬಿಟ್ಟು. ಅದಕ್ಕೆ ಕಾಪಟ್ಟೆ ಇಲ್ಲ ಅರ್ಜುನೊಳಗೆ. ನೀನು ನಾನು ಬೇಕೋ ಸೈನ್ಯ ಬೇಕೋ ನೀನೇ ಬೇಕು, ನಿಷ್ಕಪಟವಾಗಿ ಕೇಳಿಬಿಡ್ತಾನೆ. ಇವನು ಸೈನ್ಯ ಬೇಕು, ಇವನಿಗೆ ಕಾಪಟ್ಟೆ ಇತ್ತು, ಅದಕ್ಕೆ ಫಲ ಸಿಗಲಿಲ್ಲ. ತಮೇವೇತಿ ಯೂಎಂ. ಇದೆಲ್ಲ ಸರ್ವೋತ್ತಮ ಯಾರು ಅಂತಾಯಿತು. ಭಜನೆ ಹೇಗೆ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಬೇಕಾದ ಮುಖ್ಯ ಕ್ವಾಲಿಫಿಕೇಶನ್ ಅಂದರೆ ಕಪಟತನ ಇರಬಾರ್ದು. ಕಪಟತನ ಅಂದ್ರೆ ಏನು? ಫಲಾಪೇಕ್ಷೆನೇ ಕಪಟತನ. ಆ ದುರ್ಯೋಧನದ ಬರೀ ಕಪಟ ಅಲ್ಲ, ಎಂಥ ಕಪಟ ಅದು? ಮಹಾಕಪಟ. ಸಾತ್ವಿಕ ಫಲ ಕೇಳಿದ್ರೇನೆ ಕಪಟ ಅಂತ ಕೇಳಿದ್ದಾರೆ. ಅದು ಕೇಳ್ತಿರೋದೇನು? ಮಹಾ ತಾಮಸ ಫಲ ಕೇಳ್ತಾರೆ. ಪಾಂಡವರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಕೇಳಿದರೆ ರಾಜಸನ ತಾಮಸನ ಗೊತ್ತಾಯ್ತಾ? ಅದೆಷ್ಟು ಪರಮ ತಾಮಸವಾದ ಕೇಳ್ತಾನೆ. ಆದ್ದರಿಂದ ಫಲಾಪೇಕ್ಷೆ ಕೆಟ್ಟದ್ದು, ತಾಮಸ ಫಲಾಪೇಕ್ಷೆ ಇನ್ನೂ ಕೆಟ್ಟದ್ದು ಅನ್ನೋಚನೆ ಮಾಡಬೇಕು. ತಾಮಸ ಫಲಾಪೇಕ್ಷೆ ಮತ್ತು ಕೆಟ್ಟದು. ಇವ ಸಾತ್ವಿಕ ಫಲನೇ ಬೇಡ ಅಂತ ಹೇಳಿದ ಮೇಲೆ ತಾಮಸ ಫಲ ಕೇಳಿದರೆ ಇವರೆಲ್ಲ ಎಂಥವರು, ಹಿರಣ್ಯಕಶಿಪುವಿನವರಲ್ಲ, ನಾನೇ ದೇವರು, ಆ ರೀತಿ ಹೊರಟು ನರಕಾಸುರ ಪ್ಯಾರಲ್ ಗೌರ್ಮೆಂಟ್ ರನ್ ಮಾಡ್ತಾ ಇದ್ದ. ಇವರದಿಂದಲೂ ಸಾತ್ವಿಕರಲ್ಲೂ ಕೂಡ ಗೌತಮರು ಹೆಚ್ಚು ತಪಸ್ಸು ಮಾಡಿ ತಾವು ಒಳ್ಳೆ ಪದವಿ ಇಷ್ಟಪಟ್ಟರು. ಪಾಂಡವ್ಯರು ವಶಿಷ್ಠ ಸ್ವಾಮಿ ಬಯಸಿದರು, ಅದೆಲ್ಲ ತಾಮಸ ಕಲ್ಪನೆ. ಆದರೆ ಇಂದ್ರಾದಿ ದೇವತೆಗಳು ಶತಕೃತವಾಗಿ ಏನು ಮಾಡಿದರು, ಅವರು ಇಂದ್ರ ಪದವಿಗೆ ಇಷ್ಟಪಟ್ಟರು, ಅದು ಸಾತ್ವಿಕ ಫಲ. ಆದರೂ ಕೂಡ ಏನಾಯಿತು, ಬ್ರಹ್ಮದೇವರದಂತೆ ಅಲ್ಲ, ಹನುಮಂತ ಕೇಳಿ ತಗೊಂಡಿದ್ದಲ್ಲ ಬ್ರಹ್ಮ ಪದವಿನ. ಬ್ರಹ್ಮ ಪದವಿ ಕೂಡ ರಾಮದೇವರು ತಾವೇ ಕೊಟ್ಟಿದ್ದೆ ಹೊರತು ಹನುಮಂತ ಕೇಳಿದ್ದಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದು ಅದರಲ್ಲೂ ಕೂಡ ಮಹಾಫಲ ಕೂಡ ಹೇಗೆ ಬಂತು, ಅವರಿಗೆ ಕೇಳದೇನೆ ಬಂತು. ಆದ್ದರಿಂದ ಅತಿ ಶ್ರೇಷ್ಠರಾಗಿಬಿಟ್ರು. ಇದೆಲ್ಲ ಯೋಚನೆ ಮಾಡಿ ನಾವು ಇವತ್ತು ಸಾಮಾನ್ಯವಾಗಿ ಕೇಳೋ ಫಲ ಜೂಜಾಳಕ್ಕೆ ಹೋಗ್ತಾರೆ, ದಯವಿಟ್ಟು ನಾನು ಕುದುರೆಣ್ಣೆ ಗೆಲ್ಲಪ್ಪ ಅಂತ ಹೇಳಿದರೆ ಏನಾಯ್ತು ಅಲ್ಲಿಗೀಗ, ಎಂಥ ಫಲ ಬದಲು ಹೋಗಿದ್ದೇ ಪರಮಾಪರಾಧ. ಅದು ದೇವ್ರ ಭಾರ ಕೇಳೋದು, ಅದು ಪರಮಾಪರಾಧ ಕೇಳೋದು, ಎಷ್ಟು ತಪ್ಪು ತಪ್ಪಾಯ್ತಾಗ. ಈ ರೀತಿ ಮಾಡಿದರೆ ಭಾರಿ ತಪ್ಪಾಗತ್ತೆ. ಅದರಲ್ಲೂ ಸಾತ್ವಿಕ ಫಲನೇ ಕೇಳಬಾರದು ಅಂತ ಹೇಳಿ ಮಹಾಫಲೇಶು ಕದಾಚಾರ ಅಂಬೋದಕ್ಕೆ ಫಲೇಶು ಬಹುಶಃ ಯಾತಿ ಕೆಟ್ಟರು ಅಂದರೆ ಅದೇ ಅರ್ಥ. ಸಾತ್ವಿಕ ಫಲವನ್ನು ಕೇಳಬಾರ್ದು, ರಾಜಸ ಫಲವನ್ನು ಕೇಳಬಾರ್ದು, ತಾಮಸ ಫಲವನ್ನು ಕೇಳಬಾರ್ದು. ಒಂದು ಹೇಳಿದರೆ ಯಾವ್ದಾದ್ರು ಒಂದು ಫಲ ಕೇಳಬಾರ್ದು ಅಂತಾಗಿಬಿಡೋದು, ಗೊತ್ತಾಯ್ತಾ. ಎಲ್ಲ ಹೇಳಿದ್ರೆ ಯಾವ ರೀತಿ ಫಲ ಕೂಡ ಕೇಳಬಾರ್ದು. ಆ ದೃಷ್ಟಿಯಿಂದ ಅದು ಕೇಳಿದ್ರು ಅಂದರೆ ಕಾಪಟ್ಯ ಬಂತು ಅಂತಲೇ ಅರ್ಥ. ಅದಕ್ಕೆ ಪ್ರಮೇಯ ಗೀತ ಟೀಕಾರ್ಯರು ಬರೀಬೇಕಾದ್ರೆ ಹವಮಾನ ಹೋಮಾದಿ ಭಾಳ ಶ್ರೇಷ್ಠ ಕಾರ್ಯಗಳನ್ನಾದರೂ ಕೂಡ ಫಲಾಪೇಕ್ಷೆಯಿಂದ ಮಾಡ್ತಿದ್ರೆ ಅದನ್ನು ನಾವು ಕರೆದ್ರೆ ಹೋಗಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾತಕ್ಕೆ ಅದು ಶುದ್ಧ ಸಾತ್ವಿಕ ಅಲ್ಲ, ಅದ್ರ ನಮ್ಮ ಇನ್ವಾನ್ಮೆಂಟು ಬಂದುಬಿಡ್ತಾರೆ. ರಿಪೇರಿ ಸರಿ ಇಲ್ಲದ ಬಸ್ನಲ್ಲಿ ಕೂತು ಆಕ್ಸಿಡೆಂಟ್ ಆದರೆ ಇವನು ಹೋಗ್ತಾನೆ, ಗೊತ್ತಾನೆ. ಸ್ವಲ್ಪ ದೋಷ ಬಂದರೂ ಕೂಡ ಇಳಿದು ಬಿಡ್ಬೇಕು. ಕಾಮ್ಯ ಫಲ ಅಂತ ಹೇಳಿದ್ರೆ ಬಂಧಕನೇ, ಮಾಡಿದವನಿಗಷ್ಟೇ ಬಂಧಕ ಅಲ್ಲ, ಸೇರೋರಿಗೂ ಬಂಧಕ. ಆ ಸೇರೋರಿಗೆಲ್ಲ ಬಂಧಕ ಆಗೋದ್ರಿಂದ ಅದು ಅವಾಯ್ಡ್ ಮಾಡಿಬಿಡಿ ಅಂತ ಹೇಳಿದ. ಇದು ಅದಕ್ಕೆ ಮಹಾಫಲೇಶು ಕದಾಚನ ಅನ್ನೋ ಮಾತು ಸಂಸಾರದಿಂದ ಪಾರಾಗಲಿಕ್ಕೆ ಶ್ರೇಷ್ಠವಾದ ಉಪಾಯ. ಫಲಾಪೇಕ್ಷೆ ಅಂತ ಬಂತು ಅಂದರೆ ಸಾಧನೆ ನಿಂತೋಯ್ತು ಅಂತಲೇ ಅರ್ಥ. ಯೂಎಂ ಅಪೇಕ್ಷಿತ ಪದ ಪ್ರದ ಪದ ಇರಬೇಕದು. ಅಪೇಕ್ಷಿತ ಪ್ರದ ಪಾದ ಪದ್ಮಂ, ಪರಮಾತ್ಮನ ಆರಾಧನೆ ಮಾಡಬೇಕು. ಕಾಮದುಘಾಂಗ್ರಿ ಪಂಕಜಂ, ಕಾಮದುಘಾಂಗ್ರಿ ಎಂಬುದಕ್ಕೆ ಅಪೇಕ್ಷಿತ ಪ್ರದ ಪಾದ, ಪಂಕಜ ಅಂದರೆ ಪದ್ಮ, ಅದಕ್ಕೆ ಅರ್ಥ ಅದು. ತಂ ಹರಿಮೇವ, ಆ ಹರಿಯನ್ನೇ ಮನಾದಿ ನಿಷ್ಪನ್ನೈಹಿ ಸ್ವವಿಹಿತ ಕರ್ಮಭಿಹಿ, ಮನಸ್ಸು ಬದಲಾದವುಗಳಿಂದ ಬರತಕ್ಕಂತಹ, ಆ ದೇವ್ರ ಪೂಜೆ ಮಾಡ್ತಾರೆ, ಸಂಧ್ಯಾಂಜನೆ ಮಾಡ್ತಾರೆ, ಮನಸ್ಸಿಟ್ಟು ಮಾಡಬೇಕು. ಅದು ಇನ್ನೊಂದು, ಮನಸ್ಸಿಲ್ಲದೆ ಮಾಡಿದರೂ ಕೂಡ ಅದು ವ್ಯರ್ಥನೇ, ಮನಸ್ಸಿಟ್ಟು ಮಾಡಬೇಕು. ಅದಕ್ಕೆ ದ್ವಾತರಿಸಿದ ಅಪರಾಧದೊಳಗೆ ಸೇರಿಸ್ತಾರೆ. ಮನಸ್ಸು ಎಲ್ಲೋ ಇಟ್ಕೊಂಡು ದೇವ್ರ ಪೂಜೆ ಮಾಡಿದರೂ ಅದು ದೊಡ್ಡ ಅಪರಾಧ ಅಂತ ಕರೀತಾರೆ. ಮನಸ್ಸು ಎಲ್ಲೋ ಇಟ್ಕೊಂಡು ಬಡಿಸಿದ್ರು ಸಿಟ್ಟು ಬರುತ್ತೆ, ಹೋಗ್ತಾನೆ. ಮನಸ್ಸು ಎಲ್ಲೋ ಇಟ್ಕೊಂಡು ಮಾತಾಡಿದ್ರೆ ಇಷ್ಟ ಇಲ್ಲ ಬಿಡಿ, ಎದ್ದು ಹೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲೋ ನೋಡ್ತಾ ಏನಂತೀರಿ ಅಂತ ಮತ್ತೆ ಕೇಳಿದರೆ ಇವನು ಎಡ್ಬಿಸತ್ತಾಗಂತಷ್ಟ ಎದ್ದು ಹೋಗ್ಬಿಡ್ತಾರೆ. ಅದಕ್ಕೆ ಮನಸ್ಸಿಟ್ಕೊಂಡು ದೇವ್ರ ಪೂಜೆ, ಮನಮುಟ್ಟಿ ದೇವ ಪೂಜೆಯ ಮಾಡರು ದಾಸ ಹೇಳ್ತಾರಲ್ಲ, ಅನ್ಯ ಮನಸ್ವಿತ ಅನ್ನೋದು ಅದು ಉಪಾಸನೆಯ ದೋಷ. ಫಲದಲ್ಲಿ ಮನಸ್ಸು ಹಾಕೋದು ಒಂದು ದೋಷ, ಬೇರೆ ಕಡೆ ಚಿಂತನೆ ಮಾಡೋದು ದೋಷನೇ, ಅದು ಯಾವುದೂ ಇರಬಾರದು. ಅದಕ್ಕೆ ಆತ್ಮವೃತ್ತಿ ಭಿ ಭಗವದ್ ವಿಷಯತಾಂ ಪ್ರಾಪಿತೈರೇವ, ದೇವ್ರ ಕಡೆ ಹಾಕಿರೋದು ಹಾಕಿ ಭಗವದ್ ವಿಷಯ ಇರಬೇಕು, ಬೇರೆ ವಿಷಯ ಇರಬಾರದು. ಅದಕ್ಕೆ ಅಮಾಯಿನಃ ಕಾಪಟ್ಯರಹಿತಾ ಸಂತಃ ಯಥಾಧಿಕಾರಂ ಅಧಿಕಾರ ಅನತಿಕ್ರಮೇಣ ಕ್ಲುಪ್ತಾ ಯೇ ಪುರುಷಾರ್ಥಾಃ ತೇಷಾಂ ಪ್ರಾಪ್ತಯೇ ಭಜತ ಇತ್ಯನ್ವಯ. ಇಲ್ಲಿವರೆ ಏತಮಾನ ತಿಳಿಸ್ತೇವ ಹರೇರ್ ನಾಮಹಿ ವೈದಿಕಂ, ತಮ್ಮ ಯೋಗ್ಯತೆಗೆ ಮೀರಿ ಮಾಡೋದಕ್ಕೆ ಫಲ ಕೇಳಿದ್ರು ತಪ್ಪದು. ಅತ್ರ ಅಮಾಯಿನಃ ಸಂತೋ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ ಭಜತ ಇತ್ಯನೇನ ಮಾಯಾಪದೋಚಿತ ಕಾಪಟ್ಯರಾಹಿತ್ಯಪೂರ್ವಕಂ ಕೃತಶ್ಚೈವ ಭಜನಸ್ಯ ಕ್ಲುಪ್ತ ಪುರುಷಾರ್ಥ ಹೇತುತಾ ಉಕ್ತ್ಯಾ ತತ್ಸಿದ್ಧಯೇ ತನ್ನಿವರ್ತಕಮಾರ್ಜವಂ ಅವಶ್ಯಂ ಸಂಪಾದ್ಯಮಿತಿ ಸೂಚಿತಂ ಭವತಿ. ಆದ್ದರಿಂದ ಯಥಾಧಿಕಾರ ಅವಸಿತ ಅರ್ಥ ಸಿದ್ಧಯೇ, ತನ್ನ ಅಧಿಕಾರಕ್ಕೆ ತಕ್ಕಂಥ ಪುರುಷಾರ್ಥ ಸಿಗಬೇಕಾದರೆ ಭಜತ ಅಂತ ಹೇಳಿದ್ರಿಂದ ಮಾಯಾಪದೋಚಿತ ಕಾಪಟ್ಯರಾಹಿತ್ಯ ಪೂರ್ವಕಂ, ಮಾಯಾ ಅಂದರೆ ಕಾಪಟ್ಯ, ಮಾಯಾ ರಾಹಿತ್ಯ ಅಂದರೆ ಕಾಪಟ್ಯರು ಇಲ್ಲದೇ ಇರೋದು, ಆ ಮೂಲಕ ಮಾಡಿದರೇನೆ ಭಜನಸ್ಯ ಅಂತಹ ಭಜನೆಗೆ ಕೃಪ್ತ ಪುರುಷಾರ್ಥ ಹೇತುತಾ ಉಕ್ತ್ಯ, ಕೃಪ್ತ ಅದಕ್ಕೇನು ನಿಜವಾದ ಪುರುಷಾರ್ಥ ಬರಬೇಕೋ ಸಿಕ್ಕಿಬಿಡುತ್ತೆ. ತತ್ಸಿದ್ಧಯೇ ತನ್ನಿವರ್ತಕಂ ಆರ್ಜವಂ ಅವಶ್ಯಂ ಸಂಪಾದ್ಯಮಿತಿ ಸೂಚಿತಂ ಭವತಿ. ಅದಕ್ಕೆ ಆರ್ಜವ ಅಂಬೋದು ಬಂದಾಗ ಲೆಕ್ಕ, ಇಲ್ಲ ಹೋದರೆ ಆರ್ಜ ಕಾಪಟ್ಯ ನಿವರ್ತಕವಾದದ್ದು ಆರ್ಜವ. ಆರ್ಜವ ಇದ್ರೆ ಕಾಪಟ್ಯ ಇರೋದಿಲ್ಲ, ಕಾಪಟ್ಯ ಇದ್ರೆ ಆರ್ಜವ ಇರೋದಿಲ್ಲ. ಅದು ಚೆಕ್ ಮಾಡ್ತಿರ್ಬೇಕು, ಯಾವ್ದಾದ್ರು ಕರ್ಮಾಚರಣೆ ಮಾಡಬೇಕಾದ್ರೆ ನಿಜವಾಗ್ಲೂ ಸರಿಯಾಗಿ ಮಾಡ್ತಿದ್ದೇವ ನಾವೀಗ, ಫಲಾಪೇಕ್ಷೆ ಇದೆಯಾ ಅಂತ ಯೋಚನೆ ಮಾಡಿ ಅದಕ್ಕೆ ಕರೆಕ್ಟ್ ಮಾಡ್ಕೋಬೇಕು. ಅದು ಕಾಪಟ್ಯ ಇರದಂತೆ ಎಚ್ಚರ ವಹಿಸಬೇಕು. ಸೂಚಿತಂ ಭವತಿ ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ಯೋಮಾಯಯ ಸಂತತಯ ಅನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಸಾ ವೇದ, ಸಹ ವೇದ, ಧಾತು ಪದವೀ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ಯಹ ಅಮಾಯಯ ಸಂತತಯ ಅನುವೃತ್ಯ ಭಜೇತ ತತ್ಪಾದ ಸರೋಜ ಗಂಧಂ. ಇದ್ರ ಫಲ ಏನು? ಫಲ ಕೇಳಬೇಡಿ, ಫಲ ಕೇಳಬೇಡಿ ಅಂತ ಹೇಳಿದಾಗ ವೇಸ್ಟ್ ಆಗುತ್ತೆ ಅಂದ್ರೆ ಇಲ್ಲ. ಸಹ ಧಾತು ಪದವೀಂ ವೇದ, ಅಪುರುಷ ಜ್ಞಾನ ಬರುತ್ತೆ ಅವನಿಗೆ ಅಂತ ಹೇಳ್ತಾರೆ. ಯಾರು ಫಲಾಪೇಕ್ಷೆ ಬಿಟ್ಟು ಕರ್ಮವನ್ನು ಮಾಡ್ತಾರೋ, ವಿಹಿತ ಕರ್ಮವನ್ನು ಮಾಡ್ತಾರೋ, ಅವರಿಗೆ ಧಾತು ಪದವಿ, ಪರಸ್ಯ ಧಾತು ಪದವಿ, ಧಾತು ಧಾತ ವಿಧ ಧಾತ ವಿಧಾತ, ವಿಷ್ಣು ಸಹಸ್ರನಾಮದ ಪದಗಳು. ಅದಕ್ಕೆ ಧಾತ ಅನ್ನೋದು ಪರಮಾತ್ಮನ ಮುಖ್ಯವಾದ ನಾರಾಯಣನ ಹೆಸರು, ಆಮೇಲೆ ಬ್ರಹ್ಮದೇವರ ಹೆಸರು. ಅಥವಾ ಪರಸ್ಯ ಪದವೀಂ ಧಾತು ಪದವಿ, ಪರಸ್ಯ ಹರಿ ಹರಿ ಧಾತು ವಾಯು, ಹರಿ ಸರ್ವೋತ್ತಮತ್ವ ಜ್ಞಾನ, ವಾಯು ಸೇವತ್ವ ದೇವತ್ವತ್ವ ಜ್ಞಾನ ಅವನಿಗಾಗುತ್ತೆ, ಬೇರೆಯವರಿಗೆ ಆಗೋದಿಲ್ಲ ಅಂತ ಅರ್ಥ. ದುರಂತ ವೀರ್ಯಶ್ಚ ರಥಾಂಗ ಬಾಣೇಹೇ ಅಧ್ಯಕ್ಷಿಟ್ಕೋಬಹುದು. ಪರಸ್ಯ ದುರಂತ ವೀರ್ಯಶ್ಚ ಧಾತು ಪರ ರಥಾಂಗ ಪಾಣೇಹೇ ರಥಾಂಗ ಪಾಣಿ ರಕ್ಷೋಭ್ಯ. ರಥಾಂಗ ಪಾಣಿ ಅಂದರೆ ಯಾರು? ವಿಷ್ಣು. ವಿಷ್ಣುವಿನ ಪದ ಪದವೀಂ, ಪದವೀಂ ಅಂದರೆ ಅಪರೋಕ್ಷ ಜ್ಞಾನವನ್ನು ಹೊಂತಾನೆ. ಯಾರು? ಯೋ ಅಮಾಯಯ ಸಂತತಯ ಅನುವೃತ್ಯ. ಮೂರಿರಬೇಕು, ಮೊದಲು ಅನುವೃತ್ತಿ ಇರಬೇಕು. ಫಸ್ಟ್ ಅನುವೃತ್ತಿ, ವೃತ್ತಿ ಅನುವೃತ್ತಿ, ಪುನಃ ಪುನಃ ಮಾಡೋದಕ್ಕೆ ಏನಂತಾರೆ ಅನುವೃತ್ತಿ. ಆಮೇಲೆ ಸಂತತ ಆಗಬೇಕು, ಸಂತತ ಯಾವಾಗಲೂ ಅಲ್ಲ, ಈ ವೀಕ್ಲಿ ಒನ್ಸು, ಯಾವಾಗಲೂ ಜೀವನದಲ್ಲಿ ಒಂದು ಸತ್ ಮಾಡಿದ್ರೆ ಸಾಲ್ತು. ವ್ರತ ಮಾಡಬೇಕಲ್ಲ, ಒಂದು ದಿವಸ ವ್ರತ ಮಾಡ್ತೇನೆ ವ್ರತ ಅಲ್ಲ, ವ್ರತವನ್ನು ಸಮಗ್ರ ಮಾಡಬೇಕು. ಮತ್ತೆ ಅಮಾಯಯ ನಿಷ್ಕಪಟನೇನು ಮಾಡಬೇಕು, ಅಮಾಯಯ ಸಂತತಯ ಅನುವೃತ್ಯ ಯಹ ಭಜೇತ. ಏನನ್ನು ಆರಾಧನೆ ಮಾಡಬೇಕು ಅಂದರೆ ತತ್ಪಾದ ಸರೋಜ ಗಂಧಂ, ಆತನ ಪಾದಕಮಲದ ಗಂಧವನ್ನು ಆಘ್ರಾಣನೆ ಮಾಡಬೇಕು. ಆತನ ಪಾದಕಮಲದ ಗಂಧ ಅಂದರೆ ಒಂದರ್ಥ ನಿರ್ಮಾಲ್ಯ ಸೇವನಾದಿಗಳನ್ನು ಮಾಡಬೇಕು, ದೇವಪೂಜಾದಿಗಳನ್ನು ಮಾಡಬೇಕು ಅಂತ ಅರ್ಥ. ಇನ್ನೊಂದು ತತ್ಪಾದ ಅಂದರೆ ಪಾದ ಅಂದರೆ ಪದ, ಪದ ಅಂದರೆ ಶಾಸ್ತ್ರ, ಆ ಪದ ಶಾಸ್ತ್ರ ಕಮಲ, ಅದರ ಗಂಧ ಅಂದ್ರೇನು? ಸಾರಾಂಶ, ತಾತ್ಪರ್ಯ. ಹೂವಿನ ಗಂಧ ಎಲ್ಲಿರುತ್ತೆ? ತಾತ್ಪರ್ಯ ಗಂಧದೊಳಗೆ. ಅದಕ್ಕೆ ನಿರ್ಗಂಧ ಕುಸುಮ ನೋಡಿದ್ರೆ ವಾಸನೆ ಇಲ್ಲ, ತಾತ್ಪರ್ಯ ಇಲ್ಲದ ಮಾತು ಅಂತ ಅರ್ಥ, ವೇಸ್ಟ್ ಅದು. ಬಟ್ ಗಂಧ ಇದ್ದಷ್ಟು ಕೂಡ ಖುಷಿ. ಅದು ಶಾಸ್ತ್ರ ಶಾಸ್ತ್ರ ಹೇಳ್ತಾರೆ ಅದನ್ನು. ವಾಯುದೇವರು ಎಂಥವರು ಅಂತ ಕೇಳಿದರೆ ಸೌಗಂಧಿಕ ಪುಷ್ಪ ತಂದವರು ಏನರ್ಥ? ಶಾಸ್ತ್ರದ ತಾತ್ಪರ್ಯ ತಿಳಿಸಿದವರು ಅಂತ. ಗಂಧ, ಗಂಧದ ಕೊರಡಿದೆ, ಗಂಧ ವಾಸನೆ ಇಲ್ಲ, ತೈತನವಾಗ ವಾಸನೆ ಬರುತ್ತೆ, ಅದು ಶಾಸ್ತ್ರ ಇದೆ. ಅದರಿಂದ ನಮಗೆ ಪ್ರಮೇಯ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಆಲೋಡ್ಯ ಮಥನ ಮಾಡಬೇಕಲ್ಲ, ಮಾಡಿಕೊಳ್ಳೋದು ಭಾರಿ ಸ್ಟ್ರೆಂತ್ ಬೇಕಲ್ಲ, ಮಥನ ಮಾಡಬೇಕಲ್ಲ. ವಾಯುದೇವ ಸ್ಟ್ರೆಂತ್ ಭಾರಿ ಸ್ಟ್ರೆಂತ್, ಆದ್ದರಿಂದಾಗಿ ಅವ್ರು ಮಥನ ಮಾಡಿದರೆ ಶಾಸ್ತ್ರ ಬರುತ್ತೆ. ಕಬ್ಬಿಲ್ ಕೈಲಿ ನೀರು ಬರುತ್ತಾ, ಮಿಷಿನ್ ಭಾರಿ ಪ್ರಭಾಗ ಹೇಳಿದ್ಬಿಟ್ರೆ ನೀರು ಬಿಡೋದು. ಅದಕ್ಕೆ ಶಕ್ತಿ ಏನು ಬೇಕು? ಭಾರಿ ಸ್ಟ್ರೆಂತ್. ಅದು ಬಡಿತ್ತ, ಭಾರಿ ಬಲ ಇರೋದು ಯಾರಿಗೆ ಅಂದರೆ ವಾಯುದೇವರಿಗೆ. ಫಲನಾಮಕ ಸಂಕರ್ಷಣ ಚಾಪಿ ಜಯ ಆತನೂ ಜಹ ಬಹುವ ಸಾಕ್ಷಾತ್ ಬಲ ಸಂವಿದಾತ್ಮ. ಬಲ ಮತ್ತು ಜ್ಞಾನಗಳ ರೂಪನೇ ವಾಯುದೇವರು, ವಾಯು ಶಬ್ದಕ್ಕೆ ಅರ್ಥನೇ ಅದು. ಆದ್ದರಿಂದ ಅವರು ಹಿಂಡಿದಾಗ ಸರ್ವೋಚ್ಚ ಗಂಧ ಬರುತ್ತೆ. ಅದೇ ಆ ದೃಷ್ಟಿಯಿಂದ ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯ ಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತು ಮೀಷ್ಟೆ. ರುಕ್ಮಿಣೀಶ್ವರಿ ವಾದಿರಾಜ ಸ್ವಾಮಿಗಳ ಮಾತು. ಪರಮಾತ್ಮನ ಪಾದ ಗಂಧವನ್ನು ಹಿಡಿದು ಪ್ರಸಾರ ಮಾಡೋ ಶಕ್ತಿ ಇರೋದು ಯಾರಿಗೆ ಅಂದರೆ ವಾಯುದೇವರಿಗೆ ಅಂತ ಹೇಳಿದ. ಏನ ಏನು ಯಾವುದದ ಕರಾವಲಂಬನ ಸ್ತೋತ್ರ? ಹೌದು. ಆದ್ದರಿಂದ ಅದೊಂದು ಹೇಳಬೇಕು. ಮತ್ತು ಇನ್ನೊಂದೇನಂದರೆ ಅಲ್ಲಿ ಏನು ಬಂತು, ಶರೀರ ಕೀರ್ತಿಂಬುಜ ಸೇವ್ಯ ಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತು ಮಿಷ್ಟೆ. ವಿಹಾರ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಬೇರೆಯವರಿಗಿಲ್ಲ. ಅದಕ್ಕೆ ರಾಯರ ಪರಿಮಳ ಅಂತ ಯಾಸಕ್ಕೆ ಹೆಸರಿಟ್ರು ಅಂದರೆ ಸುಧಾದ ಪರಿಮಳ. ಸುಧಾ ಪರಿಮಳ, ಪರಿಮಳ ಅಂದರೆ ಗಂಧ, ಗಂಧ ತಾನೆ. ಸೊ ಗಂಧ ಕರೆಕ್ಟಾಗಿ ಹೊಂದುತ್ತಾರೆ. ಗಂಧ ಯಾರು ಗಂಧವನ್ನು ಸೇವನೆ ಮಾಡ್ತಾರೆ ಅಂತ ಕೇಳಿದರೆ ಪರಿಮಳಾದಿ ಗ್ರಂಥಗಳನ್ನು ಓದ್ತಾರೆ ಅಂತ ಕೂಡ ಅರ್ಥ ಅರ್ಥ. ಭಜೇತ, ಅವರಿಗೆ ಅಪರೋಕ್ಷ ಜ್ಞಾನ ಬರುತ್ತೆ, ಬೇರೆಯವ್ರಿಗೆ ಅಪರೋಕ್ಷ ಜ್ಞಾನ ಬರೋದಿಲ್ಲ. ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಶ್ಚ ರಥಾಂಗ ಪಾಣೇ ಯೋಮಾಯಯ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜ ಗಂಧಂ ನ ಕೇವಲ ಪುರು. ಅದಕ್ಕೆ ಆಚಾರ್ಯ ಹೇಳಿದರು, ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಗುರು ಮಾನಸಂ ಈಶಪದೆ ತತ್ಪಾದ ಸರೋಜ ಗಂಧಂ ಅಂದರು ಬಂದೆ, ಈಶಪದೆ ಅಂದರು ಬಂದೆ. ನ ಕೇವಲ ಪುರುಷಾರ್ಥ ಸಾಧಕತೆಯ ಅವಶ್ಯಕಮಿದಂ ಕಿನ್ನಾಮ ಪುರುಷಾರ್ಥ ಸಾಧನ ಜ್ಞಾನಾದಿ ಸಂಪಾದಕತೆಯಾಪೀತಿ ಆಶಯೇನಾಹ ಸವೇದೈ. ಪುರುಷಾರ್ಥ ಸಿಗಲಿಕ್ಕೂ ಪುರುಷಾರ್ಥ ಸಿಗತಕ್ಕಂಥ ಸಾಧನ ಬರಲಿಕ್ಕೂ ಇದು ಬೇಕು. ಉದಾಹರಣೆಗೆ ಯಾವುದೋ ಒಂದು ಡಿಗ್ರಿ ಮಾಡಬೇಕೀಗ, ಅದು ಪಿ ಯು ಸಿ ಎಂಬುದು ಸಾಧಕ, ಡಿಗ್ರಿ ಗುರಿ ಸಾಧಕ ಇದು, ಅದಕ್ಕೆ ಎಸ್ ಎಲ್ ಸಿ ಸಾಧಕ, ಒಂದು ಪರಂಪರೆ, ಕಾರಣ ಪರಂಪರೆ ಇದೆ. ಆ ದೃಷ್ಟಿ ಅದು ಸಿದ್ಧಿ ಅಲ್ಲ, ಅದು ಪಿ ಯು ಸಿ ಫೈನಲ್ ಅಲ್ಲ, ಮುಂದೆ ಹೋಗ್ಲಿಕ್ಕೆ ದಾರಿ ಅದು. ಸೊ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗಬೇಕು, ಬರೀ ಮೋಕ್ಷ ಡೈರೆಕ್ಟ್ ಆಗೋದಿಲ್ಲ, ಅಪರೋಕ್ಷ ಜ್ಞಾನ ದ್ವಾರಾನೇ ಆಗಬೇಕು. ಅದಕ್ಕಿನ್ನಾಮ ಪುರುಷಾರ್ಥ ಸಾಧನ ಜ್ಞಾನಾದಿ ಸಂಪಾದಕತೆಯ ಪೀತ್ಯಾಸೇನ ತವೇದಿ ಯಹ ಅಮಾಯಯ ಕಾಪಟ್ಯರಹಿತಯ ನಿರಂತರ ಸೇವೆಯ ಸಂತತಾನುವೃತ್ತಿ ಭಾಗವತ ಧರ್ಮಾನುಷ್ಠಾನ ರೂಪಯ. ಸಂತತ ಸೇವೆ ಅಂದ್ರೇನು? ಭಾಗವತ ಧರ್ಮಸ್ಥಾನ ಸುಮ್ಮನೆ ಪ್ರದಕ್ಷಿಣ ನಮಸ್ಕಾರ ಆಗ್ತಿದ್ರೆ ಸೇವೆ ಎಲ್ಲರು ಗೊತ್ತಾಯ್ತಾ, ಬರೀ ಪ್ರದಕ್ಷಿಣ ನಮಸ್ಕಾರ ಮಾಡಿದ್ದು ಮಾಡಿದ್ದೆ ಅಲ್ಲ, ಅದಕ್ಕೆ ಭಾಗವತ ಧರ್ಮಾನುಷ್ಠಾನ ರೂಪಾಯ ಭಗವತ್ ಪ್ರಿಯವ. ನಿನ್ನ ಹೇಳಿದ್ದಾರೆ ಭಾಗವತ ಧರ್ಮ ಅಂದ್ರೆ ಏನೋ, ಮೂರು ಅರ್ಥ ಹೇಳಿದ್ರು ನೆನಪಿದೆಯಾ? ಒಂದು ಅರ್ಥ ಏನೋ ಭಗವಂತ ಹೇಳಿದ ಧರ್ಮ, ಎರಡನೇ ಅರ್ಥ ಏನೋ ಭಗವಂತನಿಗೆ ಪ್ರಿಯವಾದ ಧರ್ಮ, ಮೂರನೇ ಅರ್ಥ ಏನೋ ಭಗವಂತ ಮಾಡಿ ತೋರಿಸಿದ ಧರ್ಮ. ಮೂರು ಹೇಳಿದ್ದ, ಈ ಮೂರು ಭಾಗವತ ಧರ್ಮ ಅಂತ ಹೇಳಿದ್ರು. ಕೆಲವೊಂದಿನ ಬುದ್ಧ ರೂಪದಿಂದ ಹೇಳಿದ ಮಾಡಿ ತೋರಿಸಲಿಲ್ಲ, ಅದು ಭಾಗವತ ಧರ್ಮ ಆಗಲಿಲ್ಲ. ಕೃಷ್ಣ ರೂಪದಿಂದ ಹೇಳಿ ತೋರಿಸ್ದೆ, ಮಾಡಿಯೂ ತೋರಿಸ್ದೆ, ಗೊತ್ತಾಯ್ತಾ? ಅದಕ್ಕೆ ಹೇಳೋದು, ಮಾಡೋದು, ತೋರಿಸೋದು, ಮೂರು ಕೆಲಸ ಆಗಬೇಕು. ಅದು ಅದಕ್ಕೆ ಭಾಗವತ ಧರ್ಮ ಅಂತ ಕರೀತಾರೆ. ಶ್ರೀ ಹರಿಪಾದ ಸರೋಜ ಗಂಧಂ ಸೇವೇತ ಸಯೇವ, ಅವನೇನೆ ಚಕ್ರಪಾಣಿ ಅಪರಿಮಿತ ಪರಾಕ್ರಮಸ್ಯ ಧಾತು ಚ ಭಕ್ತ ಪೋಷಣಾದಿ ಕರ್ತು. ಧಾನ್ ಧಾರಣ ಪೋಷಣ ಯೋಗದು ಧಾತು ಇರೋದ್ರಿಂದ ಭಕ್ತರಿಗೆ ಪೋಷಣಾದಿಗಳನ್ನು ಮಾಡುವ ಪರಮಾತ್ಮ ಇದ್ದಾನೆ. ಪರಸ್ಯ ಪರಮಾತ್ಮನಃ ಪದವಿ ಸ್ವರೂಪ ಸ್ಥಿತಿ ವೇದ ಇತ್ಯನ್ವಯ. ಸ್ವರೂಪ ಜ್ಞಾನ ಬರುತ್ತೆ ಅಂದರೆ ಅಪರೋಕ್ಷ ಜ್ಞಾನ ಬರುತ್ತೆ, ಅದು ದೊಡ್ಡ ಸಾಧನ. ಇತ್ತಂ ಪರಸ್ಯ ನಿಜಧರ್ಮ ನಿರಕ್ಷಯಾತ್ತ ಲೀಲಾತನೋ ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮಕಷಣಾನಿ ಯದುತ್ತಮಸ್ಯ ಕಾಯೇದಮುಷ್ಯ ಪದಯೋ ಅನುವೃತ್ತಿ ಮಿಚ್ಛನ್. ಇತ್ತಂ ಪರಸ್ಯ ನಿಜಧರ್ಮ ನಿರಕ್ಷಯ ಆತ್ತರಿಲಾತನೋ ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮಕಷಣಾನಿ ಯದುತ್ತಮಸ್ಯ ಗಾಯೇತ್ ಅಮುಷ್ಯ ಪದಯೋ ಅನುವೃತ್ತಿಮಿಚ್ಛನ್. ಅನುವೃತ್ತಿ ಮಾಡಬೇಕು ಅಂತ ಹೇಳಿದ್ರು. ಅನುವೃತ್ತಿ ಹೇಗೆ ಬರುತ್ತೆ ಅಂದರೆ ಮೊದಲು ಕೇಳಬೇಕು ಅದನ್ನೆಲ್ಲ ಕೂಡ. ಇತ್ತಂ ಪರಸ್ಯ ನಿಜಧರ್ಮ ನಿರಕ್ಷಯ ಆತ್ತರಿಲಾತನೋ ನಿಜಧರ್ಮ ನಿರಕ್ಷಯ, ನಿಜಧರ್ಮಾನ್ ರಕ್ಷಿತುಂ ಇಚ್ಛೆಯ, ತನ್ನ ಹೇಳಿದ ಧರ್ಮಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವತಾರ ಮಾಡಿದ್ದಾನೆ. ಆತ್ತ ಲೀಲಾತನೋ ಲೀಲೆಯಿಂದ ರೂಪ ಸ್ವೀಕಾರ ಮಾಡಿದ್ದಾನೆ ಅಂತ ಪರಮಾತ್ಮನ ಅನುರೂಪ ತದನುರೂಪ ವಿಡಂಬನಾನಿ ಹೇಳಿದ. ನೋಡು ಜನ ಧರ್ಮಾಚರಣೆ ಮಾಡಬೇಕು ಅಂತ ಹೇಳಿದ. ನೋಡು ಮಾಡಿ ತೋರಿಸ್ತೇನೆ ಅಂತ ವಸುದೇವರಿಗೆ ನಮಸ್ಕಾರ ಮಾಡ್ದ, ದೇವಕ್ಕೆ ನಮಸ್ಕಾರ ಮಾಡ್ದ. ಏನು ತೋರಿಸ್ತಾ ಈಗ ಅದಕ್ಕೆ ತದನುರೂಪ ವಿಡಂಬನಾನಿ, ಅದು ವಿಡಂಬನ ಮಾಡಿ ತೋರಿಸಿದ. ನಾವೇನು ಮಾಡಬೇಕಾಗ, ಅಂಥ ಕರ್ಮಾಣಿ ಗಾಯೇ ಅಂಥ ಕರ್ಮಗಳನ್ನು ಹೇಳಬೇಕು. ಅನುವೃತ್ತಿ ಮಿಚ್ಚನ್ ಮುಂದೆ ಮುಂದೆ ಫಾಲೋ ಮಾಡಿ ತೋರಿಸಿದ್ರೆ ದೇವರು ಏನು ಮಾಡ್ತಾನಾಗ ಅನುಗ್ರಹ ಮಾಡ್ತಾನೆ. ಮಾಡಿ ತೋರಿಸಿದ್ರು ಮಾಡದೆ ಹೋದರೆ, ಮಾಡಿ ಹೇಳಿದ ಮಾಡಿದ ಮಾಡಿ ತೋರಿಸ್ಬಿಟ್ಟಿದ್ದಾನೆ ಅಂದಮೇಲೆ ಅದು ಫಾಲೋ ಮಾಡಬೇಕು. ಅಂಥ ಕರ್ಮಗಳನ್ನು ಮಾಡಬೇಕು, ಆತನು ಮಾಡಿದ ಕಾರ್ಯಗಳನ್ನು ಗಾಯೇ ಹಾಡಬೇಕು. ಕೃಷ್ಣಾವತ ರಾಮಚಾರಿತ್ರೆ ಮಂಜರಿ, ಕೃಷ್ಣ ಚಾರಿತ್ರೆ ಮಂಜರಿ, ಭಾಗವತ ಅವನ್ನೆಲ್ಲ ಹೇಳ್ತಾ ಇರಬೇಕು. ಅವಾಗ ಏನಾಗುತ್ತೆ, ಪರಮಾತ್ಮ ಮಾಡಿದ ಕೆಲಸಗಳಲ್ಲ ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋಗತಿ ತತ್ವ ಅದೆಲ್ಲ ಅರ್ಥ ಆಗುತ್ತೆ. ಕರ್ಮ ಕಷಣಾನಿ ಗಾಯೇ ಅಮುಷ್ಯ ಪದಯೋ ಅನುವೃತ್ತಿ ಮಿಚ್ಛನ್, ಆ ರೀತಿ ಮಾಡಿ ಮಾಡಿ ಏನಾಗುತ್ತಾಗ ಪರಮಾತ್ಮನ ಅನುವೃತ್ತಿ ಮಾಡಲಿಕ್ಕೆ ಒಳ್ಳೆ ಒಂದು ಸಾಧನೆ ಬರುತ್ತೆ. ಅದಕ್ಕೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಎಲ್ಲ ಹೇಳಿ ಹೇಳಿ ಏನಾಗುತ್ತೆ, ಅದರಿಂದ ದೇವರನ್ನು ಅನುಸರಣೆ ಮಾಡೋಕ್ಕೆ ಒಳ್ಳೆ ಶ್ರದ್ಧೆ ಬರುತ್ತೆ. ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ. ಕರ್ಮ ಕಷಣಾನಿ ಅಂದ್ರೇನು, ಕರ್ಮವನ್ನು ಬಂಧವನ್ನು ಪರಿಹಾರ ಮಾಡ್ತಕ್ಕಂಥವುಗಳು. ಕರ್ಮಾಣಿ ಕರ್ಮ ಕಷಣಾನಿ ಯದುತ್ತಮ ಸಮಾಶೆ ಅಂದರೆ ಕರ್ಮಗಳು, ಪರಮಾತ್ಮನ ಕರ್ಮಗಳನ್ನು ಸ್ಮರಣೆ ಮಾಡಿದರೆ ನಮ್ಮ ಕರ್ಮಬಂಧನ ಪರಿಹಾರ ಆಗುತ್ತೆ. ಅರ್ಥ ಆಯ್ತಾ? ಕೃಷ್ಣ ಹೀಗೆ ಮಾಡದ ಅಂತ ತಿಳ್ಕೊಂಡಾಗೆಲ್ಲ ನಮ್ಮ ಕರ್ಮಬಂಧನ ಪರಿಹಾರ ಆಯ್ತು. ಅದಕ್ಕೆ ಹೇಳ್ತಾರೆ ಕರ್ಮಾಣಿ ಒಂದು, ಕರ್ಮ ಕಷಣಾನಿ ದೇವರ ಕರ್ಮಗಳು ಅಂದರೆ ನಮ್ಮ ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಕರ್ಮ ದಿವ್ಯ. ಹೇಳಿದವರು ಏನಾಗ್ತಾರೆ, ಏನಾಗ್ತಾರೆ ಹೇಳಿದವರೆಲ್ಲ, ಮತ್ತೆ ಹುಟ್ಟೋದೇ ಇಲ್ಲ. ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಚುನ. ಆದ್ದರಿಂದ ದೇವರ ಕರ್ಮವನ್ನು ಗಾಯನ ಮಾಡೋದೇ ನಮ್ಮ ಕರ್ಮ ಕಳ್ಕೊಳ್ಳೋದಕ್ಕೆ ಉಪಾಯ. ನಮ್ಮ ಕರ್ಮಬಂಧನ ಪರಿಹಾರ ಆಗಬೇಕು ಅಂತಿದ್ರೆ ದೇವ್ರು ಮಾಡಿದ ಕರ್ಮಗಳು ಅಂದರೆ ಏನು, ಲೀಲೆಗಳು, ಅದನ್ನು ಕೇಳಿದರೆ ಅದು ಪರಿಹಾರ ಆಗುತ್ತೆ ಅಂತ. ಹೋಗುತ್ತೆ, ಯಾಕೆ ಹೋಗುತ್ತೆ? ನವನೀತರ ಅರ್ಥ ಮಾಡಿಕೊಟ್ರೆ ಬರೀ ಕೂಗಿದ್ರಲ್ಲ, ಅರ್ಥ ಮಾಡ್ಕೋಬೇಕು. ಏನಂತ, ನವನೀತ ಚೋರ ಅಂದ್ರೆ ಏನು, ಕೃಷ್ಣ ಏನು ಮಾಡ್ದ, ನವನೀತ ಅಂದ್ರೆ ಏನು, ಯಾರ ಮನೆಯಿಂದ ಮಾಡ್ದ. ಮೊದಲೇದಾಗ ಅಂತ ಕಳ್ತನ ಸಾಮಾನ್ಯವಾಗಿ ಒಂದು ಪಾಪ ಅನ್ನೋ ಒಂದು ಪದ್ಧತಿ ಇದೆ, ಕೊಂದು ಪಾಪ ತಿಂದ್ರೆ ಹೋಯ್ತು ಅಂತ ಹೋಗ್ತಾನೆ. ಹಾ, ಇವತ್ತು ಎಷ್ಟು ತಿಂದರೂ ಬಯೋದಿಲ್ಲ, ಕೂಡಿಟ್ರೆ ಬೈತಾರೆ. ಅರ್ಥ ಆಯ್ತಾ? ಅದು ಪರಮಾತ್ಮ ಎಲ್ಲ ತಿಂತಿದ್ದ, ಸುಮ್ಮನೆ ತೊಗೊಂಡೋಗಿಲ್ಲ, ಏನು ಡಂಪ್ ಮಾಡಿ ಇಂಪೋರ್ಟ್ ಮಾಡಿ ಏನು ಎಕ್ಸ್ಪೋರ್ಟ್ ಮಾಡ್ತಿದ್ದಿಲ್ಲ ಕುತ್ಕೊಂಡ್ಬಿಟ್ಟು, ಅದು ಕಳ್ತಾನ ಆಗ. ಗೊತ್ತಾಯ್ತಾ? ಅದ್ರ ಅರ್ಥ ಏನೀಗ, ಆ ದೇವ್ರದ್ದು ಎಷ್ಟು ದೊಡ್ಡವನು ಅಂತ ತೋರಿಸಿದ ಅಂತ. ಅಷ್ಟು ತಿನ್ನೋ ಶಕ್ತಿ ಇರೋದ್ರಿಂದ ದೋಷ ಇಲ್ಲ. ಮತ್ತೆ ಕಳ್ತಾನ ಆಗೋದು ಯಾವಾಗ, ಇನ್ನೊಬ್ಬರು ವಸ್ತು ತೊಗೊಂಡ್ರೆ ಕಳ್ತಾನ, ಇನ್ನೊಬ್ಬರು ವಸ್ತುನ ಅದು ಈಶಾವಾಸ್ಯ ವಿಧಂಸರು ಕಳ್ತಾನೆ, ತನ್ನ ಜೋಬಿ ಕೈ ಹಾಕಿದ್ರು ಕಳ್ತಾನ, ಇನ್ನೊಬ್ಬ ಜೋಬಿ ಕೈ ಹಾಕಿದರೆ ತನ್ನ ಜೋಬಿ ಕೈ ಹಾಕಿದ್ರೆ ಕಳ್ತಾನೆ ಆಗುತ್ತೆ, ಎರಡಾಯ್ತಾರೆ. ಮೂರನೇ ಬರೀ ಮಾಡಿ ಏನು ಮಾಡಿದೆ, ಅದರಿಂದ ಈಗ ಸುಮ್ಮನೆ ತೊಗೊಂಡ್ರೆ ತಪ್ಪದು, ಅದು ಪ್ರತಿಫಲ ಕೊಟ್ಟರೆ ಸರಿ, ಅವ್ರು ಪುಣ್ಯ ಕೊಟ್ಟ ಮ್ಯಾಚ್ ಆಯ್ತಲ್ಲ ಅದಕ್ಕೆ. ನಿಮಗೆ ಕೊಡೋ ಶಕ್ತಿ ಇದ್ರೆ ತಗೊಳ್ಬೋದು ಆ ಥರ. ಎಷ್ಟು ಪುಣ್ಯ ಕೊಟ್ಟವರಿಗೆ ಹೋದ್ರೆ ತಗೊಂಡು ಬರೀತಾರೆ, ಬಂಡೆ ತಗೊಳೋದು ಪುಣ್ಯ ಹೇಳೋದು ಆ ಜಾಗದೊಳಗೆ. ಅವಾಗೇನಾಯ್ತು, ಒಂದು ಇಷ್ಟೇ ಎಷ್ಟು ಪದಾರ್ಥ ತೊಗೊಂಡು ಒಂದು ಮೈಸೂರು ಪಾಕ್ ತೊಗೊಂಡು ಅದು ಈಕ್ವಲೆಂಟ್ ಬಿಸ್ಕತ್ ಇಟ್ಟರೆ ಬೆಂಗಾರದ್ದು ಎಲ್ಲ ಮೈಸೂರು ನಮ್ದೆ ಕದೀರಿ ಅಂತ ಬರ್ತಾರೆ ಎಲ್ಲರೂ ಕೂಡ. ನಮ್ದು ಕದೀರಿ ಅಂತ ಕೊಟ್ಟಿದ್ದು, ಇವರು ತೊಗೊಂಡಿದ್ದೆಷ್ಟು, ಕೃಷ್ಣ ತೊಗೊಂಡಿದ್ದೆಷ್ಟು, ತಾನು ಕೊಟ್ಟಿದ್ದೆಷ್ಟು, ಅನಂತ ಮಡಿ ಮಾಡಿ ಅದು ಯಾವುದಷ್ಟು ನೋಡಿ ಏನಲ್ಲ ಅದು ಕಳತನ ಅಲ್ಲ. ಅವಾಗ ಏನಾಯ್ತದ, ಆಗ ಗಾಯನ್ ಅದು ಸ್ತೋತ್ರ ಆಯ್ತು. ಸುಮ್ಮನೆ ಕಳತನ ಮಾಡಿದೆ ಅಂಥೇಳಿ ಆಧಾರ ಕಾರ್ಡ ಕೃಷ್ಣ ಬೇಲೆಗೆ ಉಪಯೋಗಿಸ್ತೇನ ಮಾಡಿಬಿಟ್ಟಾಗ ನೋಡಿ, ಸೀರೆ ಕೊಡೋದಕ್ಕೆ ಕೃಷ್ಣ ಕೊಟ್ಟ ಕೊಡ್ತಾರಂತೆ, ಕೃಷ್ಣ ಈಗ ಮಾಡಿದ್ದು ಎಷ್ಟು ಎಷ್ಟು ಅರ್ಥಾತ್ ಸಂಬಂಧ ಆಯಿತು. ಇದೆಲ್ಲ ಮಾತಾಡ್ತಾ ಹೋದರೆ ಏನಾಗುತ್ತಾಗ ಮೂರ್ಖತನ ಆಗಿ ಕೃಷ್ಣನ ಕಥೆ ರಾಮನ ಕಥೆಗಳನ್ನೆಲ್ಲ ಕೂಡ ಮಿಸ್ಯೂಸ್ ಮಾಡಿಕೊಳ್ಳೋದು, ಹಾಗೆ ಮಾಡಬಾರ್ದು. ಅರ್ಥ ಮಾಡ್ಕೋಬೇಕು, ರಮನೀತ ಚೋರ ಹಾಗೆ, ಅದೇ ಗೋಪಿ ಜನ ಜಾರ ಹೀಗೆ, ಅದಕ್ಕೆ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಫಲ ಕೊಡುತ್ತೆ ಹೊರತು ಅದು ಒಟ್ಟಿಮೆ ಅರ್ಥ ಅಂದ್ರೆ ಏನೋದಕ್ಕೆ ಗುಣರೂಪವಾಗಿ ಚಿಂತನೆ ಮಾಡಬೇಕು. ಯಾವುದೇ ಪದ ದೇವರಲ್ಲಿ ಏನಾಗಬೇಕದು ಗುಣವನ್ನು ಹೇಳಕ್ಕಾಗಬೇಕು, ಮತ್ತು ಯಾವ ಪದ ದೋಷ ಇಲ್ಲ ಅಂತ ಹೇಳಕ್ಕಾಗಬೇಕು. ಮೇಲ್ನೋಟಕ್ಕೆ ಜೋತೆ ಹೇಳ್ತಕ್ಕಂಥ ಪದ ಅದನ್ನೇನು ಮಾಡಬೇಕು, ಅದನ್ನೀಗ ಗುಣವಾಚಕ ಮಾಡ್ಕೋಬೇಕು. ಲೋಕದಲ್ಲಿ ಕೆಲವು ಪದಗಳು ಗುಣವಾಚಕ ಹೌದು, ಧಾರವಾಡ ಕಡೆ ಹೋಗಿ ಭಾರಿ ಬೆರಕೆ ಇದ್ದಾನೆ ಅಂತ ಬೈತಾರೆ. ಬೆರಕೆ ಅಂದ್ರೆ ಏನು, ಇಲ್ಲಿ ಬೈದ್ರೆ ಅದನ್ನು ಒಳಗೆ ಹೊಡೆದಾಕ್ಬಿಡ್ತಾರೆ, ಅಲ್ಲಿ ಬೈದ್ರೆ ಖುಷಿ ಅವನಿಗೆ. ಅರ್ಥ ಆಯ್ತಾ, ಜಾರಪುತ್ರ ಅಂತ ಬೆರಕೆಯವನು ಅಂದ್ರೆ ಏನರ್ಥ ಗೊತ್ತಾಯ್ತಿಲ್ಲ, ತಂದೆ ಬೇರೆ ತಾಯಿ ಬೇರೆ ಆಗಿಬಿಟ್ಟಿದ್ರು ಬೆರಕೆಯವನು ಅಂತ ಹೇಳೋದು, ಅದು ಹೊಗಳ ಮತ್ತೆ ಇದ್ದಾಗ ಪ್ರಶಂಸೆ ಇದ್ದಾಗ ನೀವು ಒಳ್ಳೆ ಕೀರ್ ಹಾಕಿಬಿಡಿ ಭಯಂಕರ ಇದೆ ಅಂತ ಹೇಳ್ತಾರೆ. ತಿಂದ್ಬಿಟ್ರೆ ಕಾರ ಇದೆಯಾ ಅಂತ, ಕಾರ ಭಯಂಕರ ಶಬ್ದಕ್ಕೆ ಏನರ್ಥ ಅವರಿಗೆ, ಭಾರಿ ಚೆನ್ನಾಗಿದೆ ಅಂತ ಗೊತ್ತಾಯ್ತಾ. ಅಲ್ಲಿ ಪದಗಳು ರೂಢಿಗಳು, ಸೊ ನವನೀತ ಚೋರ ಶಾಸ್ತ್ರದ ಪದ, ಹೊಗಳ ಪದ ಅದು ಅಂತ, ಗೋಪಿನ ಜಾರ ಹೊಗಳ ಪದ ಅದು ಅಂತ, ಆದ್ರಿಂದ ದೋಷ ಅಲ್ಲ. ಅಲ್ಲಿ ಹೊಗಳ ಪದನ ಹೇಳ್ತಾರ ಅಂದ್ರೆ ಅಹಲ್ಯ ಏಯ್ ಜಾರ ದೃಷ್ಟಾಂತ ಕೊಟ್ಟು, ಇಂದ್ರದೇವರು ಹೊಗಳ್ಬೇಕಾದ್ರೆ ಅಹಲ್ಯ ಹೊಗಳಿದ್ದಾರೆ ಈ ರೀತಿಯಲ್ಲಿ ಅಟ್ಟದಿರ್ತಾರೆ. ಅವರೊಬ್ಬ ಕಳ್ಳ ಅಂತ ಪ್ರೀತಿಯಿಂದ ಬೈಯೋದು ಉಂಟು ಗೊತ್ತಾ, ಪ್ರೀತಿಯಿಂದ ಕಳ್ಳ ಅಂತ ಬೈತಾರೆ, ಅದೇ ಆದ್ರಿಂದ ದೋಷ ಅಲ್ಲ. ಅದು ಅವಾಗ ಏನಾಯ್ತು, ಅವಾಗ ಅದೇ ಗುಣಕ್ಕೆ ಕಾರಣ ಆಯ್ತು. ಗಾಯನ್ ಎಂಬ ಶಬ್ದಕ್ಕೆ ಅರ್ಥ ನಾನು ಭಾಗವತ ಧರ್ಮಾನುಷ್ಠಾನ ಗಾಯನ್ ಅನ್ನೋ ಪದದಲ್ಲಿ ಏನಿದೆ ಭಕ್ತಿ ಇದೆ, ಯಾವುದನ್ನು ಹಾಡಬೇಕಾದ್ರೆ ಸುಮ್ಮ ಸುಮ್ಮನೆ ಹಾಡೋದಿಲ್ಲ ಗೊತ್ತಾಯ್ತಾ. ಭಕ್ತಿ ವಿಶ್ವಾಸ ಇದ್ದಕ್ಕೆ ಅವ್ರ ಬಗ್ಗೆ ಹಾಡೋದಿರಿ, ಕೆಲವರು ಇರ್ತಾರೆ ಏನು ಮಾಡಿ ಅವ್ರ ಮುಂದೆ ಹಾಡೋದಿರಿ, ನಾಲಿಕತ್ತೆ ತಗೊಂಡಿದ್ದಾರೆ. ರಾಜಮಹಾರಾಜರು ಒತ್ತಾಯ ಮಾಡಿದಾಗ ಹಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ, ಆ್ಯಕ್ಚುಲಿ ಫ್ಯಾಕ್ಟ್ ಅವೆಲ್ಲ, ಅವ್ನು ಭಾರಿ ಒತ್ತಾಯ ಮಾಡಿ ಹಾಡಿಸಿ ಹಾಡಲೇಬೇಕು ಅಂತ ಕೂತೆ, ನಾಯಿ ಕಂಡಿನ ಕೆಳಗಿಲ್ಲ ಅವ್ನು ನಾಲಿಗೆ ಕಟ್ ಮಾಡ್ಕೊಂಡ್ಬಿಟ್ಟ. ಅಷ್ಟರ ಮಟ್ಟಿಗೆ ಸದುಪಯೋಗ ಆಗಬೇಕು ಅಂತಿರೋದ್ರಿಂದ ಗಾನಾದಿಗಳೆಲ್ಲ ಭಕ್ತಿ ಇದ್ದರೆ ಮಾತ್ರ ನ್ಯಾಚುರಲ್ ಆಗಿ ಬರೋದು. ಅದಕ್ಕೆ ಅದನ್ನು ಹೇಳಿದ್ರು, ನಾನು ಭಾಗವತ ಧರ್ಮಾನುಷ್ಠಾನ ಅಪರ ಪರ್ಯಾಯ ಅನುವೃತ್ತೇ ಜ್ಞಾನಾದಿ ಸಾಧನತ ಅಭಿಹಿತ ಸಾ ನಿರಂತರಂ ವರ್ಧನೀಯ ಇತಿ ಚ. ಹೇಳಿದ್ರಿ ನೀವೀಗ ಜ್ಞಾನಾದಿ ಸಾಧನವನ್ನಾಗಿ ಭಾಗವತರ ಅನುಷ್ಠಾನ ಅನ್ನು ಹೇಳಿ, ಅದಕ್ಕೆ ಅನುವೃತ್ತಿ ಎಂಬುದೇನು ಅಪರ ಪರ್ಯಾಯ ಇನ್ನೊಂದು ಹೆಸರು, ಅದಕ್ಕೆ ಅನುವೃತ್ತಿ ಇಟ್ಟುಕೊಂಡು ಭಾಗವತ ಧರ್ಮಾನುಷ್ಠಾನ ಸಾಚ ಕೇನ ಭವೇತ್ ಅದು ಹೇಗೆ ಬರುತ್ತೆ, ಬೆಳಿಬೇಕದು, ಬರಬೇಕು ಬೆಳಿಬೇಕು. ತದ್ವರ್ಧನಂಚ ಕೇನ ಸ್ಯಾದಿತ್ಯತಃ ಇತ್ತಮಿತಿ, ದೇವರ ಭಾಗವತಾದಿ ಗ್ರಂಥ ಕೇಳಿದಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರು ಹಾಕಿದಂತೆ ಹೇಗೆ ಬೆಳೆಯುತ್ತಲ್ಲ ಆ ಥರ, ನೀರು ಹಾಕಿದರೆ ಪದ ಬೆಳೆ ಹೇಗೆ ಬೆಳೆಯುತ್ತೋ ಭಕ್ತಿ ಎಂಬ ನಮ್ಮಲ್ಲಿದೆ. ಈಗ ಶಾಸ್ತ್ರ ಪ್ರವಚನ ತೀರ್ಥ ಅದು, ಶಾಸ್ತ್ರವನ್ನು ತೀರ್ಥ ಅಂತ ಕರೀತಾರೆ. ನೀರು ಹಾಕಿದ್ರೆ ಏನಾಗುತ್ತೆ ಕೇಳಿ 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 ಬೆಳೆಯಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಅಮುಷ್ಯ ಪದಯೋ ಅನುವೃತ್ತಿಂ ಇಚ್ಛನ್ ಇತ್ತಂ ಉದಿತಾನಿ ಪರಸ್ಯ ಹರೇಹೇ ಕರ್ಮಾಣಿ ಕರ್ಮ ಕಷಣಾನಿ ಪಾಪ ಪರಿಹಾರಕಾಣಿ ಗಾಯೇತ್ ಕೀರ್ತಯೇದಿತ್ಯನೇನ ಶ್ರೀಹರಿಕಥಾ ಕಥನಾಧಿಕಂ ಏವ ಅನುವೃತ್ತಿ ಸಾಧನಂ ಇತ್ಯುಕ್ತಂ ಭವತ್. ಅದಕ್ಕೆ ಶ್ರವಣ ಮನಕ ಆನಂದ ವಿವುದು ಅಂತ ಯಾಕೆ ಹೇಳಿದರು, ಕೇಳಿ 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 ಭಕ್ತಿ ಶುರುವಾಗ್ತದೆ. ಭವತಿ ಇತಿ ಭಾವೇನ ಪ್ರಥಮ ಶಂಕಾ ಪರಿಹಾರ. ನೀರು ಗಿಡಕ್ಕೆ ಎಂದೋ ಒಂದು ದಿವಸ ಹಾಕಿದರೆ ಬೆಳೆಯೋದಿಲ್ಲ, ಏನು ಮಾಡ್ತಾರೆ, ರೆಗ್ಯುಲರ್ ಆಗಿ ಹಾಕ್ತಾ ಇರಬೇಕು ನೀರನ್ನ. ಅದು ರೆಗ್ಯುಲರ್ ಆಗಿ ಪ್ರವಚ ಅನಾವೃತ್ತಿ ಆ ವೃತ್ತಿ ಅಸಕೃತ ಉಪದೇಶ ಆ ಕಾಲಕ್ಕೆ ಹೇಳ್ತಾರೆ. ಅಕೇಶ್ನಲ್ಲಿ ಕೇಳಿದರೆ ಭಕ್ತಿ ಬರೋದಿಲ್ಲ, ಸದಾ ಕೇಳಿದೆ ಅಷ್ಟು ಒಣಗೋಗಿರುತ್ತೆ, ಏನು ಉಪಯೋಗಕ್ಕೆ ಬರೋದಿಲ್ಲ. ಸದಾ ಕಾಲ ರಿಪೀಟೇಟ್ಲಿ ಕೇಳ್ತಾ ಇದ್ರೆ ಆ ನೀರು ಹಾಕ್ತಿದ್ರೆ ಹೇಗೆ ಎಫೆಕ್ಟ್ ಸಿಗುತ್ತೋ ಅದಕ್ಕೆ ಶ್ರವಣವು ಸದಾಕಾಲ ಶ್ರವಣಾದಿಗಳನ್ನು ಮಾಡಬೇಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪ್ಪಿ ಕೊಚಿ, ವ್ಯತ್ಯಾಸ ಇಷ್ಟೇ. ಆ ಗಿಡಗಳಿಗೆ ದಿವಸಕ್ಕೊಮ್ಮೆ ಎಳೆದ್ರೆ ನೀರು ಹಾಕಿದ್ರು ಸಾಕು, ಇದಕ್ಕೆ ಪ್ರತಿ ಕ್ಷಣ ಹಾಕಬೇಕಂತೆ. ಇಲ್ಲೋರು ಪದೀತಿ ಅಷ್ಟರಲ್ಲೇ ಶುರುವಾಗಿರುತ್ತೆ, ಬೇರೆ ಪದಾರ್ಥಗಳು ಆ ಡ್ರೈ ಅಪ್ ಮಾಡೋ ಕಾಯ್ತಾ ಇರುತ್ತೆ. ಆದ್ದರಿಂದ ಅದಕ್ಕೋಸ್ಕರ ಹಾಗೆ ಮಾಡಬೇಕು. ಇತ್ತಂ ಪರಶ್ಚ ನಿಜಧರ್ಮ ನಿರಕ್ಷ ಯಾತ್ತರಿಲಾತನೋಹೋ ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮ ಕಷಣಾನಿ ಯದುತ್ತಮಸ್ಯ ಗಾಯೇತ್ ಅಮುಷ್ಯ ಪದಯೋಹೋ ಅನುವೃತ್ತಿ ಮಿಚ್ಛನ್. ಈಗ ಸ್ತೋತ್ರ ಎಲ್ಲದಕ್ಕೆ ಅರ್ಥ ಬಂದಾಗ ಆಯ್ತಾ, ದಿವಸ ಪಾರಾಯಣ ಮಾಡೋದಕ್ಕೆ ಅರ್ಥ ಬಂತು, ಸ್ತೋತ್ರ ಹೇಳೋದಕ್ಕೆ ಅರ್ಥ ಬಂತು, ಪಾಠಕ್ಕೆ ಅರ್ಥ, ಪ್ರವಚನಕ್ಕೆ ಅರ್ಥ, ಹೇಳೋದಕ್ಕೆ ಅರ್ಥ, ಕೇಳೋದಕ್ಕೆ ಅರ್ಥ, ಪ್ರತಿಯೊಂದಕ್ಕೂ ಕೂಡ ಫಲ ಇರೋದೆಲ್ಲಿ ಅಂತ ಕೇಳಿದರೆ ಅನುವೃತ್ತಿ ಮಿಚ್ಛನ್. ದೇವರಲ್ಲಿ ವಿಶೇಷ ಭಾಗವತ ಧರ್ಮ ಅನುಷ್ಠಾನ ಮಾಡತಕ್ಕಂತಹ ಒಂದು ಪ್ರವೃತ್ತಿ ಬರಬೇಕಾದ್ರೆ ಇದು ಯಾವಾಗಲೂ ಇರಬೇಕು ಅಂತ ಹೇಳಿದೆ. ಓಂ ಶ್ರೀ ಅಪ್ಪತ್ತೇ ನಿತ್ಯಾಗಣಿತ ಗುಣ ವಾಣಿಕ್ಯ ವಿಶದ ಪ್ರಭಾ ಯಾರೋ ಉಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮ ಕ್ಷೇಮ.